ஸ்ரீகுருப்போ நம. ஹரி ஓம். அஜ்ஞான திமிரச்சேதம் புத்தி சம்பத்பதாயகம் விஜ்ஞான விமலம் சாந்தம் விஜயாக்கிய குரும் ஹரே. ஸ்ரீகுருப்போ நம. ஹரி ஓம். ಭಗವಂತನ ಚಿಂತನಾ ಕ್ರಮವನ್ನು ಮುಂದೆ ಹೇಳುತ್ತಾರೆ. ಜಡ ಜೀವ ವಿಧಿ ಸಿರಿ ರೂಪಗಳನಂತ ಬಿಡದೆ ಇಪ್ಪದು ನೋಡಿ ಬಲು ಪರಿಯಿಂದಲೀ ಕಡಲ ಶಯನ ಹರಿಯ ರೂಪಗಳ ಅನಂತ ಅಡಿಗಡಿಗೆ ಉಂಟು ದ್ರವ್ಯ ಪೂರ್ತಿಯಾಗಿ ಪಡಿಯಿಲ್ಲದೆ ಜಗದೊಳು ತುಂಬಿಕೊಂಡಿ ಹವಯ್ಯ. ಜಡ ಜೀವ ಇರೋದೇ ಜಗತ್ತಿನಲ್ಲಿ ಜಡ ಜೀವ. ಅವರಲ್ಲಿ ವಿಧಿ ಸಿರಿ ರೂಪಗಳು ಅನಂತ ಬಿಡದೆ ಇಪ್ಪದು ನೋಡಿ. ಜಡಗಳಲ್ಲೂ ಚೇತನಗಳಲ್ಲೂ ಬ್ರಹ್ಮ ಲಕ್ಷ್ಮೀ ಬ್ರಹ್ಮ ಅವರ ರೂಪಗಳಲ್ಲಿ ತುಂಬಾ ಇವೆ. ಹೇಗೆ ಬಲುಪರಿಯಿಂದ ನಾನಾ ರೀತಿ ವ್ಯೂಹ ರೂಪಗಳಿಂದ ಬಲುಪರಿಯಿಂದ ವ್ಯೂಹ ರೂಪಗಳಿಂದ ಕೂತಿದೆ. ಅದನ್ನೇ ಭಗವಂತ ಇಡೀ ಜಗತ್ತಿನಲ್ಲಿ ಎಲ್ಲ ಪದಾರ್ಥಗಳನ್ನು ತಯಾರು ಮಾಡಿದ್ದು ಮೂರರಿಂದ, ಪೃಥ್ವಿ ಅಪ್ಪು ತೇಜಸ್ಸು. ಆ ಮೂರೇ ಬಳಸಿ ಮಾಡಿದರೂ ಕೂಡ ಹೀಗೆ ಬೇರೆ ಬೇರೆ ಹೇಗೆ ಬಂತು ಅಂದ್ರೆ, ಆ ಮೂರರಲ್ಲಿ ತನ್ನ ರೂಪಗಳ ಐದು ರೂಪಗಳಿಟ್ಟ, ನಾರಾಯಣ ವಾಸುದೇವ ಮೊದಲಾದ ಐದು ರೂಪಗಳು. ಆ ಐದು ರೂಪಗಳು ಹೇಗಿಟ್ಟ ಅಂದ್ರೆ, ಒಂದು ರೀತಿಯಲ್ಲಿ ನಿಂತರೆ ಆ ಮೂರೇ ಒಂದು ಪದಾರ್ಥ, ಇನ್ನೊಂದು ರೀತಿಯಲ್ಲಿ ಇಟ್ಟರೆ ಆ ಮೂರೇ ಇನ್ನೊಂದು ಪದಾರ್ಥ ಹಾಗಿತ್ತ. ಅದು ರಾಯರು ತೋರಿಕೊಟ್ರಲ್ಲ, ಆ ಐದು ರೂಪಗಳೇ ಒಂದು ರೀತಿಯಲ್ಲಿ ಇದ್ರೆ ಮಾಂಸ ಆಗಿತ್ತು, ಅದೇ ರೂಪಗಳೇ ಇನ್ನೊಂದು ರೂಪ ನಿಂತರೆ ರಾ ಮೆಟೀರಿಯಲ್ ಒಂದೇ ಅದು ಹಣ್ಣಾಗಿತ್ತು. ಹಾಗೆ ಅಲ್ಲಿ ಭಗವದ್ ರೂಪಗಳು ಹೇಗೆ ಜಡದಲ್ಲಿ ಅಂದರೆ, ಒಂದೊಂದರಲ್ಲಿ ಈ ಐದು ರೂಪಗಳೇ ನಾನಾ ರೀತಿಯಲ್ಲಿವೆ, ಅದಂತೂ ಅರ್ಥ ಆಯಿತು. ಆದಮೇಲೆ ಆ ಮೂರರಿಂದ ಆ ಪದಾರ್ಥ ತಯಾರಾಗಲಿಕ್ಕೆ ಕಾರಣವಾದ ಐದು ರೂಪಗಳ ವ್ಯೂಹ ರೂಪ ಇದು. ಅದಲ್ಲದೆ ಅದರಲ್ಲಿ ಅಣು ಅಣುವಿನಲ್ಲಿರತಕ್ಕಂತಹ ಭಗವದ್ ರೂಪಗಳು ಬೇರೆ, ಅದರಲ್ಲಿರ್ತಕ್ಕಂತಹ ನಾನಾ ಭಗವದ್ ರೂಪಗಳು ಧಾರಕ ರೂಪ ಪೋಷಕ ರೂಪ ಚೇಷ್ಟಕ ರೂಪ, ಅದು ಚೇತನದಲ್ಲಿ ಪ್ರೇರಕ ರೂಪ ಚೇಷ್ಟಕ ರೂಪ ಅಂತ. ಜಡದಲ್ಲಿ ತಾನು ಚೇಷ್ಟೆ ಮಾಡಿಸ್ತಾನೆ, ಒಳಗಿದ್ದು ಜಡದಲ್ಲೂ ಮಾಡಿಸ್ತಾನೆ. ಹೇಗೆ ಚೇಷ್ಟ ಅಂದರೆ, ಗಾಳಿ ಇದೆ, ಗಾಳಿ ಬರುವಾಗ ಗಾಳಿಗೆ ಚೇಷ್ಟ, ವಾಯುವಿಗೆ ಚೇಷ್ಟ, ವಾಯುವಿನ ಮೂಲಕ ಎಲೆಗಳಿಗೆ ಚೇಷ್ಟ, ಚೇಷ್ಟ ಇದೆಯಲ್ವಾ ಕದಲಿಕೆ, ಅದೆಲ್ಲ ಕೂಡ ದೇವರೇ ಮಾಡಿಸೋದು. ಹಾಗೆ ಚೇತನದಲ್ಲಿ ಪ್ರೇರಣೆ ಮತ್ತು ಚೇಷ್ಟ ಇವೆಲ್ಲ ಇರುತ್ತೆ. ಆ ರೂಪಗಳು ತುಂಬ ಇವೆ. ಕಡಲ ಶಯನ ಹರಿಯ ರೂಪಗಳ ಅನಂತ ಅಡಿಗಡಿಗೆ ಉಂಟು ಹೇಗೆ ದ್ರವ್ಯ ಪೂರ್ತಿಯಾಗಿ, ದ್ರವ್ಯ ಪೂರ್ಣವಾಗಿ ಇಡೀ ಜಗತ್ತಿನಲ್ಲಿ ಏನು ದ್ರವ್ಯಗಳಿವೆ ಎಲ್ಲದರಲ್ಲೂ ಕೂಡ ಪೂರ್ಣವಾಗಿ ಭಗವದ್ ರೂಪಗಳಿವೆ. ಅವರದ್ದು ಇವೆ ಅಂತ. ದೇವರು ಹೇಗಿರ್ತಾರೆ ಅವ್ರ ತಕ್ಕಂಥ ರೂಪ ಅವರು ತಗೊಂಡಿರ್ತಾರೆ. ದೇವರ ರೂಪಗಳು ಹೇಗಿರುತ್ತೆ ತಕ್ಕಂತೆ ಅಲ್ಲಲ್ಲಿ ಸೇವಾ ಮಾಡಲಿಕ್ಕೆ ಅವರ ರೂಪಗಳು ತಗೊಂಡಿರ್ತಾರಲ್ಲ ಅಷ್ಟೆ. ಅವ್ರು ಪ್ರತ್ಯೇಕ ಮತ್ತು ವ್ಯೂಹ ರೂಪ ಅಂತ ಇಲ್ಲ, ದೇವರ ರೂಪಕ್ಕನುಸರಿಸಿ ರೂಪ ಅವರದಷ್ಟೆ. ಆ ರೀತಿಯಾಗಿ ಇರ್ತಾರೆ. ಇನ್ನ ಪಡಿ ಇಲ್ಲದೆ ಜಗದೊಳು ತುಂಬಿಕೊಂಡಿಹ ಭಯ, ಪಡಿ ಇಲ್ಲದೆ ಅಂದ್ರೆ ಅಡ್ಡಿ ಇಲ್ಲದೆ, ಹೀಗಿರ್ಬೇಕು ಹೀಗಿರಬಾರದು ಅಂತ ಅವ್ರಿಗೆ ಹೇಳೋರಿಲ್ಲ, ಯಾಕೆ ಅವರೇ ಎಲ್ಲ ನಿಯಾಮಕರ ಮಾಡ್ತವ್ರು. ತಡಿಯದೆ ದೇವನ್ನ ಮಹಿಮೆಯನ್ನು ತಿಳಿ ಕೊಡುವನು ಪದದಿಂದ ನೋಡುವ ಕರದಿಂದ, ಹೇಳ್ತಾರೆ ಕೊಡುವನು ಪದದಿಂದ ನೋಡುವ ಕರದಿಂದ ಪಿಡಿಯುವನು ಕಿವಿಯಿಂದ ಕೇಳುವ. ದೇವರ ಮಹಿಮೆ ಎಂಥ ಆಗ್ತು, ಸರ್ವತಃ ಪಾಣಿಪಾದಾಭ್ಯಾಮ್ ಅಂತ. ಅವನ ನಮ್ಮಲ್ಲಿ ಒಂದೊಂದು ಅವಯವ ಒಂದೊಂದು ಕೆಲಸವೇ ಮಾಡಬೇಕು, ಕಿವಿಯಿಂದ ಕೇಳೋದು ಮಾತ್ರ ಉಣ್ಲಿಕ್ಕಾಗಲ್ಲ. ಆತ ಎಲ್ಲಾ ಅವಯವಗಳಿಂದ ಎಲ್ಲಾ ಅವಯವದ ಕೆಲಸ ಮಾಡ್ತಾ ಇರ್ತಾನೆ. ಅದು ಹೇಳ್ತಾರೆ ಕೊಡುವನು ಪದದಿಂದ, ಕಾಲಿಂದ ಕೊಡ್ತಾನೆ. ನೋಡುವ ಕರದಿಂದ, ಹಿಡಿಯುವನು ಕಿವಿಯಿಂದ, ಕೇಳುವ ಕಣ್ಣಿಂದ, ನಡೆಯುವನು ಮೂಗಿನಿಂದ, ಓಡುವ ಜಿಹ್ವೆಯಿಂದ, ನುಡಿವನು ಬೆನ್ನಿಂದ, ಹಾರುವ ಮುಖದಿಂದ. ಏನ್ ಬೇಕಾದ ಮಾಡ್ತಾನೆ. ಹ, ನಮಗರ್ಥವೇ ಆಗಲ್ಲ ಅದು ಹೇಗ್ ಮಾಡ್ತಾನೆ ಅಂತ. ಬಿಡು ಬಿಡು, ಇದು ಯಾತರ ಮಾತೆ ಪೇಳಲಿಸಲ್ಲ. ಇದೆಲ್ಲ ಮಾತೆ ಪೇಳಲಿಸಲ್ಲ, ಮಾತೆ ಹೊರಳಲ್ಲ ಪಾತ ನೋಡಿದ ಕಾಲಕ್ಕೆ. ಎಲ್ಲ ಬಾಯಿ ತಕ್ಕೊಂಡು ಇರ್ಬೇಕಷ್ಟೇ. ಹಾಗೆ ಮಾಡ್ತಾನೆ. ನುಡಿ ಮೊದಲಾದ ವ್ಯಾಪಾರಂಗಳ ಸಡಗರದಲ್ಲಿ ಸ್ವಾಮಿ ಯುಗಪದಿ ಮಾಡುವನು. ಎಲ್ಲ ವ್ಯಾಪಾರಗಳನ್ನ ಏಕಕಾಲದಲ್ಲಿ ಮಾಡ್ತಾನೆ. ಅಂದ್ರೆ ಆಯಾ ಅವಯವದಿಂದ ಆಯಾ ವ್ಯಾಪಾರ ಅಲ್ಲ, ಬೇರೆ ಬೇರೆ ಅವಯವದಿಂದ ಬೇರೆ ಬೇರೆ ವ್ಯಾಪಾರಗಳೆಲ್ಲ ಏಕಕಾಲದಲ್ಲಿ ಮಾಡುತ್ತಾನೆ. ಕಡೆಗೆ ಅಣುವಾಗಿ ಅನಂತ ಬ್ರಹ್ಮಾಂಡ ಒಡಿಲೊಳಿಟ್ಟುಕೊಂಬ ಪ್ರಯಾಸವಿಲ್ಲದೆ. ಮಾತರ್ಥ ಆಗ್ತಾ ಇದೆಯಾ? ಅಣುವಾದ ರೂಪ ತಗೊಂಡು ಇಡೀ ಬ್ರಹ್ಮಾಂಡವನ್ನೆಲ್ಲ ತನ್ನ ಹೊಟ್ಟೆಲಿ ಇಟ್ಕೊಂತಾನಂತೆ. ಅದು ಹೇಗ್ರಿ ಚಿಕ್ಕ ರೂಪ ಹೇಗೆ ಅವನ್ ಗೊತ್ತು? ಪ್ರಯಾಸವಿಲ್ಲದೆ ಜಡಜ ಸಂಭವ ಮಿಕ್ಕ ಸರ್ವಜೀವಿಗಳ ಒಂದೆಡೆಯಲ್ಲಿ ಮೇರುವಿಗೆ ಸಣ್ಣ ಇರುವಿನಂತೆ ಉಡಿದು ಬೀಳದೆ ನೋಡಿ ಕಡು ಸಾಹಸಮಲ್ಲ. ಹೇಳ್ತಾರೆ ಬ್ರಹ್ಮ, ಬ್ರಹ್ಮದೇವರೇ ಮೊದಲಾದ ಎಲ್ಲಾ ಜೀವಿಗಳ ಒಂದೆಡೆಯಲ್ಲಿ ಇಟ್ಟುಕೊಂಡಿದ್ದಾನಂತೆ, ಒಂದೇ ಕಡೆ ಇಟ್ಟುಕೊಂಡಿದ್ದಾನೆ. ಹೇಗಿದ್ದಾನೆ? ಅವರೆಲ್ಲ ದೇವರಲ್ಲಿ, ದೇವರ ಹೊಟ್ಟೆಯಲ್ಲಿ ಇವರೆಲ್ಲಿದ್ದಾರೆ ಅಂದ್ರು. ಹೇಗಿದ್ದಾರೆ? ಹೊಟ್ಟೆ ತುಂಬ ಇದ್ದಾರ ಅಂದ್ರೆ ಇಲ್ಲ. ಮೇರುವಿಗೆ ಸಣ್ಣ ಇರುವಿನಂತೆ, ಆತನಲ್ಲಿ ಇವರಲ್ಲಿ ಇಷ್ಟು ಸಣ್ಣ ಇರುವೆ ಅಂತ ಇದ್ದಾರೆ ಎಲ್ಲರೂ ಕೂಡ. ಅಲ್ಲ, ಒಬ್ಬೊಬ್ಬರಲ್ಲ, ಒಬ್ಬೊಬ್ಬರು ಒಂದಿರುವಲ್ಲ, ಎಲ್ಲರೂ ಸೇರಿ ಒಂದಿರುವ, ಎಲ್ಲರೂ ಸೇರಿ ಒಂದಿರುವಷ್ಟಿದ್ದಾರೆ ಆತನ ಹೊಟ್ಟೆ ಇದರಲ್ಲಿ. ಉಡಿದು ಬೀಳದೆ ನೋಡಿ, ಉಡಿದು ತನ್ನಲ್ಲಿ ಇಟ್ಟುಕೊಂಡು ಬೀಳದೆ ನೋಡ್ತಾ ಇದ್ದಾನೆ ಯಾರನ್ನ ಕೂಡ. ಕಡು ಸಾಹಸಮಲ್ಲ, ಅಡಿ ಶಿರ ಮೇಲಾಗಿ ನಾನಾ ಪರಿ ಸಂಗಡಲೆ ದೇಶ ಕಾಲ ವ್ಯವಧಾನಗಳಾಗೊಡದೆ ಪೂರ್ಣವಾಗಿ ಸರ್ವಸ್ವತಂತ್ರದಲ್ಲಿ ಒಡನೊಡ ನಿರುತಿಪ್ಪ ಕಾಣಿಸಿಕೊಳ್ಳದಿಪ್ಪ. ಹೇಳುತ್ತಾರೆ ನಾನಾ ಪರಿ ದೇವರಿರ್ತಾರಂತೆ. ಅಂದ್ರೆ ಹೀಗೆ ಸ್ಟ್ರೈಟ್ ಆಗಿರ್ಬೇಕಾಗಿಲ್ಲ, ತಲೆಕಳವಾಗೂ ಇರ್ತಾರಂತೆ. ಅಡಿ ಶಿರ ಮೇಲಾಗಿ ನಾನಾ ಪರಿ ಸಂಗಡಲೆ ನಮ್ ಜೊತೆಗೆ ಇರ್ತಾನೆ. ಹೇಗೆ? ದೇಶ ಕಾಲ ವ್ಯವಧಾನಗಳಾಗ ನೋಡದೆ, ಅಂದ್ರೆ ದೇಶದಿಂದಲೂ, ಈ ದೇಶದಲ್ಲಿ ನಾವಿದ್ರೆ ದೇವರಿಲ್ಲ ಅಂತಲ್ಲ, ಅಲ್ಲೇ ಆತ ಇರ್ತಾನೆ. ಯಾವ ಕಾಲದಲ್ಲಿ? ಆ ಕಾಲದಲ್ಲೇ ಇರ್ತಾನೆ ಎಂದು ವ್ಯವಧಾನಗಳಾಗ ಕೊಡದೆ. ವ್ಯವಧಾನ ಅಂದ್ರೆ ದೇವ್ರು ನೀವಿರಿನ ಆಗ ಬಿಡ್ತೀನಿ, ಗ್ಯಾಪ್ ಇಲ್ಲ, ಯಾವಾಗ್ಲೂ ಇರ್ತಾನೆ. ಪೂರ್ಣವಾಗಿ ಸರ್ವಸ್ವತಂತ್ರದಲ್ಲಿ ಒಡನೊಡನೆ ಇರುತ್ತಿಪ್ಪ ಕಾಣಿಸಿಕೊಳ್ಳದಿಪ್ಪ. ನಮಗೆಂದು ಕಾಣಿಸಲ್ಲ. ಜಡದಂತೆ ಇಪ್ಪ, ಚೇತನದಂತಿಪ್ಪ. ಅದನ್ನೇ ಹೇಳ್ತಾರೆ, ಇದೇ ದೊಡ್ಡ ಸಾಧನೆ. ನಿಮ್ ತಲೆಗೆ ಬರ್ತಾನೆ ಇಲ್ಲ, ಎಷ್ಟು ಹೇಳಿದ್ರು ಸೀರಿಯಸ್ನೆಸ್ ಬರ್ತಾನೆ ಇಲ್ಲ. ಬೆಳಿಗ್ಗಿಂದ ರಾತ್ರಿ ಪರ್ಯಂತ ಯಾವ ಯಾವ ಜಡಗಳನ್ನು ನೋಡ್ತೀವಿ ಆ ಆಕಾರದಲ್ಲಿ ಸ್ವಾಮಿ ಹಾಗೇ ಇದ್ದಾನೆ. ಚೇತನದಲ್ಲಿ ಅವರ ಆಕಾರದಲ್ಲಿ ಇದು ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಒಂದೇ ಜಡ 10 ಸಲ ನೋಡಿದ್ರು, ಒಂದೇ ಚೇತನ 10 ಸಲ ನೋಡಿದ್ರು, ಅಥವಾ 10 ಜಡಗಳನ್ನ 10 ಚೇತನ ನೋಡಿದ್ರು, ಬೆಳಿಗ್ಗಿಂದ ರಾತ್ರಿ ಪರ್ಯಂತ ಯಾವ ಯಾವ ಜಡ ಯಾವ ಯಾವ ಚೇತನ ಎಷ್ಟೆಷ್ಟು ಸಲ ಕಣ್ಣಿಗೆ ಬೀಳುತ್ತೋ ಅಲ್ಲೆಲ್ಲ ದೇವರನ್ನ ಆಯಾ ಆಕಾರದಲ್ಲಿ ಇದ್ದಾನೆ ಇದ್ದಾನೆ ಅಂತ ಕಡ್ಡಾಯವಾಗಿ ನೆನೆಯಲೇಬೇಕು ಎಂಬುದು ವ್ರತ ಮಾಡ್ತಾ ಇದೀವ. ಆಗಿರ್ಬೇಕಲ್ಲ ಇರ್ಬೇಕು ಅಂದ್ರೆ ಬರ್ಬೇಕಂತ ಪ್ರಯತ್ನ ಮಾಡಿ. ಸೀರಿಯಸ್ ಬರ್ಬೇಕು, ಸೀರಿಯಸ್ ಆಗಿ ಅದು ಇಟ್ಕೊಂಡು ಸೀರಿಯಸ್ನೆಸ್ ಬರಲಿಲ್ಲ ಅಲ್ವಾ. ಸೀರಿಯಸ್ನೆಸ್ ಬಂದ್ರೆ ಇರುತ್ತೆ, ಅದೇ ಬರ್ಲಿ ಮಪ್ಪ ಬಂತ ಬಡ ಬರ್ಲಿಲ್ಲ ನಾನು ಅದರಿಂದ ಹಂಗಾಗ್ತಾ ಇದೆ. ಬರಲೇಬೇಕು ನಾಳೆ ನಾನು ಇರ್ತೀನೋ ಇಲ್ಲೋ ಅನ್ಕೊಂಡ್ರೆ ಸಾವು ನೆನಪಾದ್ರೆ ಸಾಧನ ಬೇಕಾಗುತ್ತೆ, ಸಾವೇ ನೆನಪಿರಲ್ಲ. ಅದಕ್ಕೆ ಹೇಳ್ತಾರೆ ಓಡೋ ನೋಡೋ ಇರುತ್ತಿಪ್ಪ ಕಾಣಿಸಿಕೊಳ್ಳದಿಪ್ಪ ಜಡದಂತೆ ಇಪ್ಪ ಚೇತನದಂತಿಪ್ಪ ತೊಡರು ಇಲ್ಲದೆ ಮಹಾಮಹಾ ಚೇತನವಾಗಿಪ್ಪ ಕುಡಿ ವ್ಯಾಳಿಗೆ ನಿತ್ಯ ಮಹಾಮಹತ್ತಾಗಿ ಅಡಗಿಪ್ಪನು ಬಳು ಬಹು ದೇವತೆಗಳ ಸಹಿತ ಗಿಡ ಫಲ ಮರ ಬಳ್ಳಿ ನಾನಾ ವೇಷವ ಧರಿಸಿ ಮಡದಿಯರ ಬೆರೆಸಿ ಸರಸವಾಡುವ ಮೂರ್ತಿ ಯಾವ ತೊಡಕು ಇಲ್ಲದೆ ಮಹಾಮಹಾಚೇತನವಾಗಿಪ್ಪ ಅಂದ್ರೆ ಮಹತ್ತತ್ವ ಮೊದಲಾದರಲ್ಲಿ ತಾನೇ ಆಗಿರುತ್ತಾನೆ. ಕುಡಿ ವ್ಯಾಳಿಗೆ ನಿತ್ಯ ಮಹಾಮಹತ್ತಾಗಿ ಅಡಗಿಪ್ಪನು. ಕುಡಿ ವ್ಯಾಳಿಗೆ ಅಂದ್ರೆ ಲಯಕಾಲದಲ್ಲಿ, ಲಯಕಾಲದಲ್ಲಿ ಎಲ್ಲವನ್ನು ಕೂಡ ತಾನು ತನ್ನಲ್ಲಿ ಅಡಗಿಸಿಕೊಂಡಿರ್ತಾನೆ. ಬಹುದೇವತೆಗಳ ಸಹಿತ ಅವರೊಳಗೆ ಅಡಗಿರ್ತಾನೆ. ಇನ್ನ ಗಿಡ ಫಲ ಮರ ಬಳ್ಳಿ ನಾನಾ ವೇಷವ ಧರಿಸಿ ದೇವರಿರ್ತಾನಂತೆ, ತಾನೊಬ್ಬನೇ ಇರಲ್ಲ, ಮಡದಿಯರ ಬೆರೆಸಿ ಆ ಜಡಗಳಲ್ಲೆಲ್ಲ ತಾನೇ ಸರಸವಾಡುವ ಮೂರ್ತಿ. ಹೌದಾ, ನಮ್ಮನೆಗೆ ನಮ್ಮ ಟೇಬಲ್ ಮೇಲೆ ಟೇಬಲ್ ಒಳಗೆ ಅಯ್ಯೋ ರಾಮ ಇಲ್ಲೂ ಇರ್ತಾನೆ ಅಂದ್ರೆ ಪಾಪ ನಮ್ಗಿಂತ ಕಡಿಮೆ ಆಗಿರ್ಬೇಕು, ನಮ್ಮನೆಗೆ ಬಿದ್ದಿರ್ಬೇಕಾದ್ರೆ ಅಲ್ವಾ. ನಮ್ಮ ಹತ್ರ ಬಂದು ಕೈ ಚಾಚ್ತಾ ಇದ್ದಾನೆ, ನಮ್ಮಲ್ಲಿ ಬಂದಿದ್ದಾನೆ ಅಂದ್ರೆ ಹಿ ಶುಡ್ ಬಿ ಬಿಲೋ ಅವರ್ ಗ್ರೇಡ್ ಅಂತ. ಬಡವನಲ್ಲ ಕಾಣೋ, ಬಡವನಲ್ಲ ಅವ ಕಾಣೋ, ಮಾಡಿದದೆ ಮಾಟ ಅವನ್ ಮಾಡಿದ್ದೆ ಮಾಟ. ಬಳಿರೆ ಬಳಿರೆ ರಾಯ ಪೂತುರೆ ಪೂತುರೆ ಜಯ ಜಯ ಜಗಜ್ಯೋತಿ ನಮೋ ನಮೋ ಅನಿಮಿತ್ಯ ತ್ರಾಹಿ ತ್ರಾಹಿ ಕರುಣ ಪಾಹಿ ಪಾಹಿ ಫಲದ ಅಹೋ ಅದ್ಭೂತನೆ ಅತಿ ವೈಚಿತ್ರಕನೆ ಅರೆರೆ ಪರಮ ಸುಹೃತ್ ಅಚ್ಚರಿಯ ಕಾರ್ಯ ಅಲೌಕಿಕ ವಸ್ತು. ಅವಾಗ ಹಾಗೆ ಗಂಗಾ ಪ್ರವಾಹ ಅಂದ್ರೆ ಹೋಗ್ಬಿಡ್ತಾ ಇರುತ್ತ ಹೇಳ್ತಾರೆ. ಮಾಡಿದ್ದೆ ಮಾಟ ಬಳಿರೆ ಬಳಿರೆ ರಾಯ, ಅವನು ಏನು ಮಾಡಿದ ಮಾಟ ಮಾಡಿದ್ದು ಮಾಟ ಹೇಳ್ತೀವಲ್ಲ ಅದೇ ಒಳ್ಳೆ ಮಾಟ ಆಗಿದೆ, ಮಾಟ ಆಗಿದೆ. ಯಾರು ನೋಡಿದ್ರೆ ಹೇಗಿದೆ ಅದು ವಸ್ತು, ಒಳ್ಳೆ ಮಾಟವಾಗಿದೆ. ಮಾಟ ಅಂದ್ರೆ ಚಂದ, ಮಾಡಿದ್ದೇ ಚಂದ ಅಂತ ಅರ್ಥ. ಮಾಟ ಅಂದ್ರೆ ಮಾಯ ಅಲ್ಲ, ಮಾಟವಾಗಿದೆ ಅದೇ. ಮಾಡಿದದೆ ಮಾಟ ಬಳಿರೆ ಬಳಿರೆ ರಾಯ ಪೂತುರೆ ನಿನಗೆ ಅಡ್ಡಿ ಇಲ್ಲಪ್ಪ, ಜಯ ಜಯ ಜಗಜ್ಯೋತಿ ನಮೋ ನಮೋ ಅನಿಮಿತ್ಯ. ಯಾರಿಂದ ಏನು ಬಯಸದೆ ಅಟ್ಲೀಸ್ಟ್ ಅಫೆಕ್ಷನ್ ಬಯಸದೆ, ಥ್ಯಾಂಕ್ಸು ಬಯಸದೆ, ನಮ್ ಸುತ್ತು ಇದು ನಮ್ಗಾಗಿ ಒದ್ದಾಡ್ತಾ ಇದ್ದಾನೆ. ತ್ರಾಹಿ ತ್ರಾಹಿ ಕರುಣ ತ್ರಾಹಿ ತ್ರ ಪಾಹಿ ಪಾಹಿ ಫಲದ, ಅವನೇ ಕರುಣ, ಕರುಣೆಯಿಂದ ಫಲವನ್ನು ಕೊಡ್ತಾ ಇದ್ದಾನೆ. ಒಳಗೇನು ನಾ ಮಾಡಿದ ಅದು ಕೊಟ್ಟ ಅಂತ ಕೊಡ್ತಾ ಇದ್ದಾನೆ. ಅಹೋ ಅದ್ಭೂತನೆ, ಅದ್ಭುತ ಅಂದ್ರೆ ಅದ್ಭುತವಾದ ರೂಪ ಧಾರಣೆ ಮಾಡಿಕೊಂಡು ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅತಿ ವೈಚಿತ್ರಕನೇ, ವಿಚಿತ್ರವಾದ ರೂಪ ಆತನಿಗಿದೆ, ಅದಕ್ಕೆ ಅತಿ ವೈಚಿತ್ರಕನೇ. ಅರರೆ ಪರಮ ಸುಹೃತ್, ಎಂಥವನಯ್ಯ ಇವ ಅಂದ್ರೆ ಸುಹೃತ್, ಯಾರಿಂದ ಏನೂ ಅಪೇಕ್ಷೆ ಪಡದೆ ಎಲ್ಲ ಮಾಡ್ತಾ ಇದೆಯಲ್ಲ. ಅಚ್ಚರಿಯ ಕಾರ್ಯ, ಆಶ್ಚರ್ಯಕರವಾದ ಕಾರ್ಯಗಳಿರುತ್ತೆ. ಕಲಿಯಿರ್ತಾನೆ, ಅವನೊಳಗೆ ದೇವರಿರ್ತಾರೆ, ಅವನೊಳಗೆ ಇದ್ದು ಅವನಿಗೆ ಊಟ ಕೊಡ್ತಾ, ಅವನು ಊಟ ಪಡ್ತಾ ಇದ್ರೆ ಸಂತೋಷ ಪಡ್ತಾ, ಅವನಲ್ಲಿ ನಿಂತು ಬಯಸ್ತಾನೆ ತನ್ನನ್ನು ತಾನು. ದೇವನ ಬೈ 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 ಅಂತ ಒಂದ್ಸಲ ಪ್ರೇರಣೆ ಮಾಡ್ತಾ ದೇವನ ಬೈತಾ ಬೈತಾ ಆನಂದ ಪಡ್ತಾನೆ. ಆನಂದ ಕೊಡ್ತಾರ ದೇವನ ಅಲ್ವಾ? ಅದು ಹುಚ್ಚೇನಯ್ಯ, ನಿನ್ನ ಬೈಯೋ ಒಂದ್ಸಲ ನೀನೇ ಕುತ್ಕೊಂಡು ನಿನ್ನೆ ಬಯಸ್ಕೊಂತ ಇದೆಯಲ್ಲ, ಅದಷ್ಟೇ ಬಿಡು ಅಂತ. ಅವರವರ ಕಾರ್ಯ ಅವರವರ ಸರಿ ಮಾಡಿಸಿ ಆನಂದ ಪಡುವಂತಹ ಸ್ವಾಮಿ ಅವ್ರು ಹೇಳ್ತಾರೆ, ಅಚ್ಚರಿಯ ಕಾರ್ಯ ಅಲೌಕಿಕ ವಸ್ತು. ಈ ಲೌಕಿಕ ವಸ್ತು ಅಲ್ಲವೇ ಅಲ್ಲ, ಸಿಗಲ್ಲ. ಅಲೌಕಿಕ ವಸ್ತು ಅಂದಾಗೆಲ್ಲ ನಮ್ಮ ಪೂಜಾ ನಮ್ಮ ಜಪಗಳು ಎಲ್ಲ ನೆನಪಾಗುತ್ತೆ. ಎಷ್ಟೊತ್ತೋ ಆ ಪ್ರತಿಮಾ ಸಾರಿಗ್ರಾಮ ಅದು ನೋಡಿ ಅದೇ ದೇವರು ದೇವರು ಅಂತ ಪೂಜೆ ಮಾಡ್ತೀವಿ, ಅವನೊಬ್ಬ ಬೇರೆ ಇದ್ದಾನೆ ಎಂಬ ಎಚ್ಚರವೇ ಕಳ್ಕೊಂಡಿರ್ತೀವಲ್ಲ. ಹಿಂದೆಲ್ಲ ಪೂಜೆ ಆದ್ರೆ ಬಹಳ ಅದಕ್ಕೆ ಒಂದ್ ನಾಲ್ಕೈದು ಗಂಟೆ ಹೋಗ್ತಾ ಇತ್ತು. ನೋಡ್ತಾ ಇದ್ರೆ ಇದು ಬರೇ ಹುಡುಗರ ತರ ಆಟ ಆಡ್ತಾ ಇದ್ವಲ್ಲ, ಅವನ ಎಚ್ಚರವೇ ಕಳ್ಕೊಂಡು ಅಂತ ದುಃಖ ಆಗ್ತಾ ಇರುತ್ತೆ. ಎಷ್ಟೊತ್ತು ಆ ಪ್ರತಿಮಾ ತಿಕ್ಕು, ತಂಬಿಗೆ ತಿಕ್ಕು, ಥಾಲಿ ತಿಕ್ಕು, ಆ ಆರತಿ ಹಚ್ಚು, ಇದ್ ಮಾಡು, ಅದು ಮಾಡು, ಇದ್ ಮಾಡು, ಅದರಲ್ಲೇ ಹೋಗ್ತಾ ಇದೆ. ಬೇರೆ ಒಬ್ಬ ಕೂತಿದ್ದಾನೆ ಎಂಬ ಎಚ್ಚರ ಎಷ್ಟು ಕಾಲ ಹೊರಬರ್ತಾ ಇದೆ, ಅದೇ ಹೋಗ್ಬಿಡ್ತಾ ಇದೆ. ಹೇಳ್ತಾ ಇದ್ದಾರೆ, ಬಹುವೈಲಕ್ಷಣ್ಯ ಅಲೌಕಿಕ ವಸ್ತು, ಬಹುವೈಲಕ್ಷಣ್ಯ ಒಂದು ಮೊದಲು ಮಾಡಿ ಅನಂತ ಪರ್ಯಂತ ಶಿಖ ನಖ ಸಮಸ್ತವುಳ್ಳ ಉದಧಿಶಯನ. ಅನಂತ ರೂಪಗಳು ಒಂದು ಮೊದಲುಕೊಂಡು ಅನಂತ ರೂಪಗಳ ಪರ್ಯಂತ ಇವೆ. ಎಂತಹದ್ದು? ಶಿಖ ನಖ ಸಮಸ್ತ ಉಳ್ಳ. ಪ್ರತಿಯೊಂದು ರೂಪಕ್ಕೂ ಶಿಖ ನಖ ಮೊದಲು, ಶಿಖ ನಖ ಪಾದ ಮೊದಲು ಚಿರಪರ್ಯಂತ ಎಲ್ಲಾ ರೂಪಗಳಿವೆ. ಎಂಥದ್ದು? ಎಲ್ಲವೂ ಕೂಡ ಪೂರ್ಣವಾದ್ದು. ಉದಧಿಶಯನ ಇಂತು ನಲಿವ ಜಾಣ. ವಿಶೇಷವಾಗಿ ಎಲ್ಲರ ಹೃದಯದಲ್ಲಿ ನಾಟಾಡುವಂತಹ ಸ್ವಾಮಿ. ಸ್ವಲ್ಪ ಆಕಾಶದಲ್ಲಿ ನಿಂತು ಭಕ್ತರ ಕೈಯಲ್ಲಿ ಪೂಜೆಗೊಂಬ ರಾಜ. ಸ್ವಲ್ಪ ಆಕಾಶ, ಹೃದಯ ಆಕಾಶ, ಹೃದಯ ಆಕಾಶ ಚಿಕ್ಕದು. ಸ್ವಲ್ಪ ಆಕಾಶದಲ್ಲಿ ನಿಂತು ಭಕ್ತರ ಕೈಯಲ್ಲಿ ಪೂಜೆಗೊಂಬ ರಾಜ, ಕೊಡುವ ಬೇಡಿದ ವರವ, ಬೇಡಿದ ವರವ ಕೊಡುವ ವಿಜಯ ವಿಠಲ ರೇಯನ. ಅಡಿಗಳ ಕೊಂಡಾಡಿ ಮನ ಮುಟ್ಟಿ ನೋಡಿ. ಮುಂದೆ ಹೇಳ್ತಾರೆ, ನಿನ್ನ ಬಿಂಬನ ಸ್ಮರಿಸಿ ಇದೇ ಇದೇ ಅನಂತ ಚಿನ್ಮಯ ರೂಪಗಳು ಸಿದ್ಧವೆಂದು. ಜಗತ್ತಿನಲ್ಲಿರುವ ಎಲ್ಲಾ ಚಿನ್ಮಯ ರೂಪಗಳು ಇದೆ ನನ್ನ ಬಿಂಬಮೂರ್ತಿಯೇ, ಇವನೇ ಎಲ್ಲ ಕಡೆ ಇದ್ದಾನೆ. ಭಿನ್ನ ಜೀವರಳು ಇದ್ದ ಮೂರ್ತಿಗಳಲ್ಲಿ, ಭಿನ್ನ ಜೀವರಲ್ಲಿರುವಂತಹ ಎಲ್ಲಾ ರೂಪಗಳಲ್ಲಿ ಚೆನ್ನಾಗಿ ನಿನ್ನ ಬಿಂಬನ ಅಂಶವ ಮುನ್ನೀಗ ಪೋಗಿಸಿ ಏಕೀಭೂತವ ನೆನೆದು. ಬಿಂಬನ ಭಾಗಗಳನ್ನೆಲ್ಲ ಸ್ವಾಮಿ ಅನೇಕ ರೂಪಗಳಿಂದ ಎಲ್ಲರಲ್ಲಿ ನೀನೇ ಇದ್ದೀಯ, ಆ ಚಿಂತನೆ ಕೊಡ್ತಾ ಇದ್ದಾರೆ. ಇಲ್ಲಿ ನಮಗೆ ಮಕಸುರ ಅದು ಹೇಳಿದ್ರಲ್ಲ, ನಮ್ಮ ಹೃದಯದಲ್ಲಿದ್ದಾನು ಎಲ್ಲ ಕಡೆ ಏಕೀಕರಣ ಚಿಂತನೆ ಮಾಡು, ಅಲ್ಲಿದ್ದವನ ಹೃದಯದಲ್ಲಿ ಏಕೀಕರಣ ಮಾಡು, ಅದನ್ನು ಹೇಳ್ತಾ ಇದ್ದಾರೆ. ಚೆನ್ನಾಗಿ ಭಿನ್ನ ಜೀವರುಳು ಇದ್ದ ಮೂರ್ತಿಗಳಲ್ಲಿ ಚೆನ್ನಾಗಿ ನಿನ್ನ ಬಿಂಬರು ಬಿಂಬನ ಅಂಶವ ಮುನ್ನೀಗ ಪೋಗಿಸಿ ಒಳಗೆ ಸೇರಿಸಿ ಏಕೀಭೂತವ ನೆನೆದು ನೋಡಿ. ಮತ್ತು ಸನ್ನುತಿಸಿ ತಿರುಗಿ ಭಿನ್ನರ ಮಧ್ಯದಲ್ಲಿ ಮಣ್ಣನೆ ಗೊಣುತಿಪ್ಪ ಅಗ್ರೇಶರೊಳಗೆ ಸಂಪೂರ್ಣವಾಗಿದ್ದ ಅಂಶಗಳ ತೆಗೆದು ನಿನ್ನ ಬಿಂಬನ ಕೂಡ ಕೂಡಿಸಿಕೊಂಡು. ಮೊದಲು ಏನ್ ಮಾಡ್ತಾ ಇದ್ದಾರೆ? ಎರಡು ರೀತಿ ಪೂಜಾ, ನಿನ್ನ ಬಿಂಬನನ್ನ ಎಲ್ಲರ ಬಿಂಬದಲ್ಲಿ ಕೂಡಿಸಿ ಸನ್ನುತಿಸಿ ತಿರುಗಿ ಭಿನ್ನರ ಮಧ್ಯದಲ್ಲಿ ಮನ್ನನೆಗೊಳ್ಳುತ್ತಿಪ್ಪ, ಎಲ್ಲಾ ಜೀವರ ಮಧ್ಯದಲ್ಲಿ ಮನ್ನನೆಗೊಳ್ಳುತ್ತಿಪ್ಪ ಅಗ್ರೇಶರೊಳು. ಅನೇಕ ಅಗ್ರೇಶರು ಕೂತಿದ್ದಾರೆ. ಅಗ್ರೇಶರೊಳಗೆ ಸಂಪೂರ್ಣವಾಗಿದ್ದ ಅಂಶಗಳ ತೆಗೆದು ಎಲ್ಲರೂ ಪ್ರಾರ್ಥನೆ ಮಾಡಿ ಆತನೇ ಬರ್ತಾನೆ. ನಿನ್ನ ಬಿಂಬನ ಕೂಡ ಕೂಡಿಸಿಕೊಂಡು ಇವನನ್ನ ಎಲ್ಲ ಕಡೆ ಕೂಡಿಸಿ ಅಲ್ಲಿ ಸ್ತೋತ್ರ ಮಾಡಿ ಪೂಜೆ ಮಾಡಿ ಅಲ್ಲಿದ ರೂಪಗಳೆಲ್ಲ ತಂದು ಇಲ್ಲಿ ಕೂಡಿಸಿಕೊಂಡು ಇಲ್ಲಿ ಪೂಜೆ ಮಾಡು. ಅದು ಹೇಳ್ತಾರೆ, ನಿನ್ನ ಬಿಂಬನ ಕೂಡ ಕೂಡಿಸಿಕೊಂಡು ಸಂಪನ್ನ ಭಕುತಿಯಿಂದ ಪೂಜೆ ಮಾಡೋ. ಅಲ್ಲಿ ಹೋದಾಗ ಭಿನ್ನ ಜೀವರುಳು ಇದ್ದ ಮೂರ್ತಿಗಳಲ್ಲಿ ಚೆನ್ನಾಗಿ ನಿನ್ನ ಬಿಂಬನ ಅಂಶವ ಮುನ್ನೀಗ ಪೋಗಿಸಿ ಏಕೀಭೂತವ ನೆನೆದು ಏನ್ ಮಾಡಬೇಕು, ಸನ್ನುತಿಸಿ ಸ್ತೋತ್ರಾದಿಗಳೆಲ್ಲ ಪೂಜಾದಿಗಳು ಮಾಡಿ ತಿರುಗಿ ಅಲ್ಲಿರುವಂತ ಎಲ್ಲ ಭಿನ್ನರ ಮಧ್ಯದಲ್ಲಿ ಮಣ್ಣನೆ ಗೊಳುತಿಪ್ಪ ಅಗ್ರೇಶರೊಳಗೆ ಸಂಪೂರ್ಣವಾಗಿದ್ದ ಅಂಶಗಳ ತೆಗೆದು ಅವರವರ ಹೃದಯದಲ್ಲಿರುವ ಅಗ್ರೇಶರಿಂದ ಒಂದೊಂದು ಮೂರ್ತಿಯನ್ನು ಹೊರತೆಗೆದು ಆ ಮೂರ್ತಿಯೆಲ್ಲ ಸಂಪೂರ್ಣ, ಮೂಲಕ್ಕೂ ಬಂದದ್ದಕ್ಕೂ ಭೇದ ಇಲ್ಲ ಅಂತ. ಸಂಪೂರ್ಣವಾಗಿದ್ದ ಅಂಶಗಳ ತೆಗೆದು ನಿನ್ನ ಬಿಂಬನ ಕೂಡ ಕೂಡಿಸಿಕೊಂಡು ಸಂಪನ್ನ ಭಕುತಿಯಿಂದ ಪೂಜೆ ಮಾಡೋ. ಇಷ್ಟೆಲ್ಲ ಮಾಡ್ಬೇಕಾ? ಇನ್ನು ಈ ಮಾತಿಗೆ ಸಂಶಯ ಬಡಸಲ್ಲ. ಇನ್ನು ಹೇಳುತ್ತಾರೆ, ಗಣ್ಯ ಇಲ್ಲದೆ ಮನಸ್ಸು ಮಾಡಲ್ಯಾಕೆ, ಸೋಮ್ಮನೆ ಮನಸ್ಸು ಅಲ್ಲಿ ಇಳಿದಕ್ಕೆ ಸಹಿ ತರ ಮಾಡು ಸರಿ ಹೋಗುತ್ತೆ. ತಣ್ಣೊಳು ತಾನೇವೇ ತಿಳಿದು ಈ ಪರಿ ಭಕುತಿಯನ್ನು ಮಾಡು ಸರ್ವಸ್ಥಾನದಲ್ಲಿ. ಇದು ಚೇತನಗಳಲ್ಲಿ ಆಯಿತು, ಜಡುಗಳಲ್ಲೂ ಅಷ್ಟೇನಯ್ಯ. ಇಲ್ಲಿದ್ದು ಸ್ವಾಮಿನ ಅಲ್ಲಿ ಕೂಡಿಸಿ ಹರೇ ಅಂತ ಸ್ತೋತ್ರ ಮಾಡಿ ಹೇಗಿದೆಯಾ ಅಂತ, ಅವನನ್ನೇ ತಂದು ಇಲ್ಲಿ ಕೂಡಿಸು ಸ್ವಾಮಿ ನೀನೇನಯ್ಯ ಅಂತ ಚಿಂತನೆ ಮಾಡು. ಅದೇ ಹೇಳ್ತಾರೆ, ತನ್ನೊಳು ತಾನೇವೇ ತಿಳಿದು ಈ ಪರಿ ಭಕುತಿಯನ್ನು ಮಾಡು ಸರ್ವಸ್ಥಾನದಲ್ಲಿ. ಇನ್ನು ಹೇಳ್ತಾರೆ, ಸ್ತನ್ಯಪಾನ ಹತ್ತದೆಂಬೋದಿದ್ದರೆ ಪುಣ್ಯವೇ ಸಂಪಾದಿಸು ಅತಿ ತೀವರ. ಮತ್ತೆ ಅಮ್ಮನ ಹಾಲು ಕುಡಿಬಾರದು ಅಂತಿದ್ರೆ, ಕೆಲವರಲ್ಲ ಮತ್ತೆ ಮತ್ತೆ ಹುಟ್ಟಬೇಕು, ಈ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಬೇಕು, ಈ ಅಮ್ಮನ ಹಾರಬೇಕು, ಏನ್ ಕರ್ಮ, ಮತ್ತೆ ಹುಟ್ಟು ಬರ್ಬೇಕು. ಅಮ್ಮನ ಮೇಲೆ ಅಭಿಮಾನ ಇರಲಿ, ಬೇಡ ಅಂದಿಲ್ಲ, ಬೇಕಾರ ಒಂದು ದೇವರತ್ತೆ ಒಂದು ಹತ್ತು ತೆಂಗಿನ ಹುಡುಗಿ, ಮತ್ತ ಈ ಭಾವನೆ ಯಾಕೆ ಪಡಬೇಕು ಅಲ್ವಾ? ಮತ್ತ ಅಷ್ಟಾಗಿ ಹುಟ್ಟಿದ್ರು ಕೂಡ ಅದೇ ಮಗ ಅದೇ ತಾಯಿ ಅಂತ ಇಬ್ಬರಿಗೂ ನೆನಪಿರಲ್ಲ. ಮತ್ತ ಹೊಸಂದೇ ಯಾರು ಯಾರು ಪುರಂಡ ಬಿಟ್ಲ, ಅದಾಗ್ಬಿಟ್ಟಿರುತ್ತೆ ಸುಮ್ಮನೆ ಒದ್ದಾಟ. ಅದೇ ಹೇಳ್ತಾರೆ, ಈ ದುರಭಿಮಾನಗಳು ಬಿಡಿಸ್ಕೊಂಡ್ಬಿಟ್ರೆ ಹಾಗಾಗ್ಬಿಡುತ್ತೆ, ಬಿಡಿಸ್ಕೋಬಾರ್ದು. ಅದು ಯಾರ ಮೇಲೆ ಆಗ್ಲಿ ಅಭಿಮಾನ ಇರಬೇಕು, ದುರಭಿಮಾನ ಬೇಗ. ಸ್ತನ್ಯಪಾನ ಹತ್ತದೆಂಬೋದಿದ್ದರೆ, ಅಂದ್ರೆ ಸ್ತನ್ಯಪಾನ ಹತ್ತದೇ ಇರಬೇಕು ಎಂಬುದಿದ್ರೆ ಪುಣ್ಯವೇ ಸಂಪಾದಿಸು ಅತಿ ತೀವ್ರ, ಅತಿ ತೀವ್ರವಾಗಿ ಪುಣ್ಯವೇ ಸಂಪಾದಿಸು. ಕಣ್ಣಿಗೆ ಕಾಂಬುವುದಲ್ಲ ಅಂತರಂಗದಿ ಪೂಜೆ ಘನ್ನ ಸುಲಭವೆನ್ನು ಸುಲಭ ವಿದ್ಯಾ. ಇದು ಸುಲಭವಾದ ವಿದ್ಯಾ ಹೇಳ್ತಾರೆ ನೋಡಿ. ಕಣ್ಣಿಗೆ ಕಾಂಬುವುದಲ್ಲ ಅಂತರಂಗದಿ ಪೂಜೆ. ಅಯ್ಯೋ ಅಂತರಂಗದಲ್ಲಿ ಪೂಜೆ, ಒಂದು ಪದಾರ್ಥ ಇರಲ್ಲ ಏನಿಲ್ಲ, ಬತ್ತಿ ಇರಲ್ಲ ಏನಿಲ್ಲ, ಏನ್ ಆರತಿ ಮಾಡಬೇಕು ಏನ್ ಮಾಡಬೇಕು ವೇಸ್ಟ್ ಇಲ್ಲ. ಘನ್ನ ಈ ಪೂಜೆಯೇ ದೇವರಿಗೆ ಬಹಳ ದೊಡ್ಡದು. ಹೊರಗೆ ನೀನು ನಾನಾ ಮಾರ್ಕೆಟ್ ಇಂದ ಹೂ ತಂದು ಹಾಕಿ ಎಲ್ಲ ಹಾಕಿದ್ರು ದೇವತೆ ಕಸ ಹಾಕಿದಂತೆ, ಅದು ವೇಸ್ಟ್ ಬೇಡ ಅಂದ್ಬಿಡ್ತಾನಂತ. ಅದಕ್ಕೆ ಘನ್ನ ಸುಲಭವೆನ್ನು, ಘನ್ನ ಅಂದ್ರೆ ವಾಯಪ್ಪ ಬಹಳ ಕಷ್ಟ ಬಿಡ್ಬೇಕಾ, ಇಲ್ಲ ಸುಲಭವೆನ್ನು. ಯಾಕೆ? ಸುಲಭ ವಿದ್ಯಾ, ಸುಲಭವಾದ ವಿದ್ಯೆಯಪ್ಪ ಇದು. ಸುಲಭ ಅಂದ್ರೆ ಗುರುಗಳ ಮೂಲಕ ಬಂದರೆ, ಇಲ್ಲ ಸೆಲ್ಫ್ ಸ್ಟಡಿ ಆದ್ರೆ ಗೋವಿಂದ. ಪುನ್ನಾಡಿಯೊಳು ಇದು ರಚಿಸಬೇಕು, ಸುಷುಮ್ನ ನಾಡಿ ಪುನ್ನಾಡಿ, ಪುಣ್ಯಕರ ನಾಡಿ ಪುನ್ನಾಡಿ, ಆ ನಾಡಿಯಲ್ಲಿ ಇದು ರಚಿಸಬೇಕು. ಅನುಗುಣ್ಯವಾದ ತತ್ವೇಶರ ನೆನೆದು ಚೆನ್ನಾಗಿ ಕೇಶವಗೆ ಪೂಜಾ ಭಾಗಿಗಳೆಂದು. ಅನುಗುಣ್ಯವಾದ ತತ್ವೇಶರ ನೆನೆದು, ಭಗವಂತನಿಗೆ ಅನುಗುಣ್ಯವಾದ, ನಮ್ಮ ಕರ್ಮಕ್ಕನುಗುಣ್ಯವಾಗಿ ಕರ್ಮ ಮಾಡಿಸ್ತಕ್ಕಂತಹ ತತ್ವೇಶ್ವರನ ನೆನೆದು ಅವರು ಕೂಡ ಪೂಜೆ ಮಾಡಬೇಕು. ಬರೀ ದೇವರಿಗೊಂತ ನೀರು ಹಾಕೊಂಡು ಸಾಕಾದು, ಅವರು ಕೂಡ ಪೂಜೆ ಮಾಡಬೇಕು. ಅದು ಹೇಳ್ತಾರೆ, ತತ್ವೇಶ್ವರ ನೆನೆದು ಚೆನ್ನಾಗಿ ಕೇಶವಗೆ ಪೂಜಾ ಭಾಗಿಗಳೆಂದು, ಕೇಶವ ನಂತರ ಪೂಜಾ ಭಾಗಿಗಳು.
ಅನ್ನೋದಕ ಅಭಿಮಾನಿ ಜನರ ಇನ್ನಿತು ನಮಿಸಿ. ಅನ್ನ ಉದಕ ಅಭಿಮಾನಿ ಜನರನ್ನು ಸ್ಮರಣೆ ಮಾಡಿ ನಾವು ಹೃದಯದಲ್ಲಿ ಅನ್ನ ನೀರು ಎಲ್ಲ ಕಲ್ಪನೆ ಮಾಡ್ತೀವಲ್ಲ, ಅಲ್ಲಿ ಅಭಿಮಾನಿ ದೇವತೆಗಳು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ.
ಅನ್ನೋದಕ ಅಭಿಮಾನಿ ಜನರ ಇನ್ನಿತು ನಮಿಸಿ ಆತ್ಮನ್ನ ಅರ್ಚನೆ ಭಿನ್ನಣದಲ್ಲಿ ಮಾಡು. ಭಿನ್ನ ಅಂದ್ರೆ ವಿಜ್ಞಾಪನೆ ಮಾಡ್ತಾ ಮಾಡಬೇಕಯ್ಯ, ದೃಢತರದಲ್ಲಿ ಮಾಡ್ತಾ ಇದ್ದ ತಗೊಂತಾನೋ ಇಲ್ಲೋ ಅಂತ ಬೇಡ, ಖಚಿತವಾಗಿ ತಗೊಳ್ತಾನೆ, ಅವನೇ ಮಾಡಿಸ್ಕೊಳ್ತಾ ಇದ್ದಾನೆ, ದಯಾನಿಧಿ ಅಂತ ದೃಢವಾಗಿ ಮಾಡಬೇಕು. ಬಣ್ಣ ಬಣ್ಣದ ವರ್ಣ ಇದ್ದಂತೆ ಕಲ್ಪಿಸಿ ಬಣ್ಣಿಸುವುದು ಹರಿಯ ಮುಂಭಾಗದಿ. ಬೋಂಡಾ ಮಾಡ್ತೀರಾ ಅದು ಬೇರೆ ಬಣ್ಣ, ಚಕ್ಕುಲಿ ಮಾಡ್ತೀರಾ ಅದು ಬೇರೆ ಬಣ್ಣ. ಬಣ್ಣ ಬಣ್ಣದ ಪದಾರ್ಥಗಳನ್ನು ಕಲ್ಪಿಸಿ ಹೇಳ್ತಾರೆ, ಬಣ್ಣ ಬಣ್ಣದ ವರ್ಣ ಇದ್ದಂತೆ ಪದಾರ್ಥಗಳನ್ನು ಕಲ್ಪಿಸಿ ಬಣ್ಣಿಸುವುದು ಹರಿಯ ಮುಂಭಾಗದಿ. ದೇವರ ಮುಂಭಾಗದಲ್ಲಿ ಅದನ್ನಿಟ್ಟು ವರ್ಣಿಸಬೇಕು, ನೋಡಯ್ಯ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ನೋಡಯ್ಯ ಅಂತ ಹೇಳಬೇಕಂತೆ. ಅಂದ್ರೆ ಅಂದ್ರೆ ಆಯಾ ಪದಾರ್ಥದಲ್ಲಿ ನಿನ್ನ ರೂಪ ಎಷ್ಟು ಚೆನ್ನಾಗಿದೆಯ, ಇದಕ್ಕೆ ನೋಡಿ ನನ್ನ ಮನಸ್ಸಲ್ಲಿ ಕಲ್ಪನೆ ಆಗಿದೆ, ಈ ಚಕ್ಕುಲಿ ಎಷ್ಟು ಚೆನ್ನಾಗಿದೆ ನೋಡು, ಎಷ್ಟು ಬಣ್ಣ ಬಂದಿದೆ, ನಿನ್ನ ರೂಪ ಹೇಗಿದೆ ನೋಡಪ್ಪ ಅಂದ್ರೆ ಅದರ ಮುಂದೆ ಇದು ವರ್ಣನೆ ಮಾಡ್ಬೇಕಂತೆ. ಇಲ್ಲಾಂದ್ರೆ ಈ ಚಕ್ಕಲಿ ಒಂದು ಗೊತ್ತಿಲ್ವಾ. ಆದ್ರೆ ಆ ಪದಾರ್ಥದಲ್ಲಿ ನಿನ್ನ ರೂಪ ಮನಸ್ಸಲ್ಲೇ ಕಲ್ಪನೆ ನೀನೇ ಮಾಡಿಸಿದೀಯಾ, ಆ ಪದಾರ್ಥ ಎಷ್ಟು ಹೊಳಿತಾ ಇದೆ ಅದಕ್ಕೆ ನೀನೇ ಇಲ್ಲ ಕಾರಣ, ಎಷ್ಟು ಚೆನ್ನಾಗಿದೆ ನೋಡಪ್ಪ ನಿನ್ನ ರೂಪ ನೀ ಸ್ವೀಕಾರ ಮಾಡು. ಇದು ಆ ಮನಸ್ಸಲ್ಲಿ ಪೂಜಾ ಮಾಡ್ತಾರೆ ಬರಬೇಕಾದಂತ ವಿಚಾರ. ಅದಕ್ಕೆ ಬಣ್ಣಿಸಿ ಅಂತ ಹೇಳ್ತಾರೆ, ಬಣ್ಣಿಸುವುದು ಹರಿಯ ಮುಂಭಾಗದಿ. ಮುನ್ನ ಮನು ಅಥವಾ ಬಣ್ಣಿಸುವುದು ಅಂತ ಹೇಳಿದ್ರೆ ಚೆನ್ನಾಗಿ ಬಡಿಸುವುದು, ಬಡಿಸಿ ಬಣ್ಣಿಸುವುದು. ಮುನ್ನ ಮನು ಸನಕಾದಿ ದೇವತೆಗಳು ಅಬ್ಧಿ ಕನ್ಯಾ ಇದನ್ನೇ ಮಾಡಿ ಸುಖಿಸುವರು. ಇದ್ಯಾರಾದ್ರೂ ಮಾಡಿದ್ರೆ ಈ ತರ ಸುಮ್ಮನೆ ನಮ್ಗೆ ಹೇಳ್ತಾ ಇದ್ರ, ಒಳಗೇನೋ ಪದಾರ್ಥಗಳ ಕಲ್ಪನೆ ಮಾಡಿ ದೇವರ ಮುಂದಿಟ್ಟು ಗೋವಿಂದ ಇವೆಲ್ಲ ಯಾರು ಮಾಡಿದ್ರ ಅಂದ್ರೆ ಹೇಳ್ತಾರೆ, ಮನು ಸನಕಾದಿ ದೇವತೆಗಳು ಅಬ್ಧಿ ಕನ್ಯಾ, ಲಾಸ್ಟ್ ಯಾರು ಲಕ್ಷ್ಮೀದೇವಿ, ಅಬ್ಧಿ ಕನ್ಯಾ ಇದನ್ನೇ ಮಾಡಿ ಸುಖಿಸುವರು. ನಾವು ಸಿಂಪಲ್ ಹೇಳ್ಬಿಡ್ತೀವಿ, ಇದೆಲ್ಲ ದೊಡ್ಡವರಿಗ್ರಿ ನಮ್ಗೆಲ್ಲ, ವಿ ಆರ್ ಸ್ಟಾರ್ಟಿಂಗ್ ಕ್ಯಾಂಡಿಡೇಟ್ಸ್, ಡೋಂಟ್ ನೀಡ್ ದಿಸ್ ಅಂತ ಹೇಳ್ಬಿಟ್ರೆ, ನಿನ್ನ ಯೋಗ್ಯತದಷ್ಟು ಮರೆತು ಬಿಡುವುದಲ್ಲ, ನಿನ್ನ ಯೋಗ್ಯತೆ ಎಷ್ಟು ಮಾಡು ಅದಕ್ಕಿದ ಹೇಳ್ತಾ ಇದ್ದೆ ನನಗೆ, ಅವರಿಗೆ ಅದೇ ನಿಂಗಿಲ್ಲ ಅಂದ್ರೆ ನಿಂಗೆ ಯಾಕೆ ಹೇಳ್ತೀವಿ. ಯು ಶುಡ್ ಡೂ ಅಕಾರ್ಡಿಂಗ್ ಟು ಯುವರ್ ಕೆಪಾಸಿಟಿ, ಯುವರ್ ಥಾಟ್ ಅಷ್ಟೆ. ಅವರಿಗೆಲ್ಲ ಹತ್ತಾರು ಪಕ್ಷ ಹತ್ತಾರು ರೀತಿ ಕಲ್ಪನೆ ಮಾಡ್ಲಿಕ್ಕೆ ಬರುತ್ತೆ, ನಿಮ್ಗೆ ಒಂದೇ ಬರುತ್ತೆ. ಮನಸ್ಸಲ್ಲಿ ಇಡ್ಲಿಕ್ಕೂ ಮನಸ್ಸು ಬರಲ್ಲ, ಮನಸ್ಸಲ್ಲಿ ಇಡ್ಲಿಕ್ಕೂ ಕೂಡ ಪದಾರ್ಥ ಅಲ್ಲಿ ಜುಗ್ಗಾತಾನೆ ಮಾಡ್ತಾ ಇರ್ತೀವಿ, ಒಂದೇ ಸಾಕು ಅದೇ ಸಾಕು ಸ್ಪೂನೇ ಸಾಕು ಅಂತ ಸಾರು ಮಾಡಿಬಿಡ್ತೀವಿ. ದೇವರಕ್ಕೆ ಕೊಡ್ತಾರೆ ಮನಸ್ಸಲ್ಲಾದ್ರೂ ಸ್ವಲ್ಪ ಜಾಸ್ತಿ ಕೊಡ್ಬೋದಲ್ಲೋ ಅಂದ್ರೆ ಇಲ್ಲ, ಅದು ಕೂಡ ಚಿಕ್ಕೇ ಬಟ್ಲು ಕಲ್ಪನೆ ಮಾಡಿ ದಿನಾಗೂ ಚಿಕ್ಕ ಚಿಕ್ಕ ಬಟ್ಲಲ್ಲಿ ಊಟ ಮಾಡೋ ಅಭ್ಯಾಸ ಆಗಿರುತ್ತೆ ಅವರಿಗೆ, ಇಷ್ಟೇ ಇಷ್ಟು ಬಟ್ಲು ಇಷ್ಟೇ ಸಾರು ಇಷ್ಟೇ ಅನ್ನ ಮಾಡಿ ಮಾಡಿ ಅಭ್ಯಾಸ, ಅಲ್ಲೂ ಇಷ್ಟೇ ಪದಾರ್ಥ ಕಲ್ಪನೆ ಮಾಡ್ತಾ ಇರ್ತಾರೆ. ಯಾಕೆ ಹೇಳಿದೆ ಅದು, ಒಂದ್ ಕಡೆ ಊಟಕ್ಕೆ ಹೋಗಿದ್ವಿ, ನಾನ್ ಚಿಕ್ಕ ಹುಡುಗ, ನಮ್ಮ ತಂದೆಯವರು ತೆಲಂಗಾಣ ಅಲ್ಲಿದ್ರು, ಇವಾಗ ತೆಲಂಗಾಣ ಅಜಿಟೇಷನ್ ಅಂತ ಬಂದಿತ್ತು, ಇದು ಇದಕ್ಕಿಂತ ಮೊದಲು ಬಂದಿತ್ತು, ಸ್ಟಾರ್ಟಿಂಗ್ ಬಹಳ ಜೋರಾಗಿತ್ತು. ಆಂಧ್ರದಲ್ಲೂ ಕೊಂದು ಬಿಡ್ತಾ ಇದ್ರು, ಕೊಂದೇ ಬಿಡ್ತಾ ಇದ್ರು. ಅಂತ ಕಾಲಕ್ಕೆ ನಮ್ಮ ತಂದೆಯವ್ರನ್ನ ನಮ್ಮನ್ನ ಅಲ್ಲಿರೋರು DSP ಸೇಫ್ ಆಗಿ ಲಾರಿಯಲ್ಲಿ ಕೂಡಿಸಿ, ಲಗೇಜ್ ಲಾರಿಯಲ್ಲಿ ನಮ್ಮ ಮೇಲೆಲ್ಲ ಲಗೇಜ್ ಹಾಕಿ, ಹಣ್ಣು ತರಕಾರಿ ಎಲ್ಲ ಇದ್ರೆ ಸ್ವಲ್ಪ ಹಾಗೆ ಕೂತ್ಕೊಂಡು ಬಾಯಿ ಮುಚ್ಕೊಂಡು ಅಂತ ಹೇಳಿ ಕೂತ್ಕೊಂಡು ಹಾಕಿ ಕಳಿಸ್ಬಿಟ್ರು ಹೈದರಾಬಾದ್ಗೆ. ಅವಾಗ ಬಂದು ನಮ್ಮ ಬಳಗದ ಮನೆ ಹಾಗೆ ಹೋಗಿ ಅಲ್ಲಿ ಹೋಗ್ತಾ ಇದ್ವಿ, ಆಮೇಲೆ ಸೆಟ್ಲ್ ಆಗಿ ಬಂದ್ವಿ. ಆ ಹೋದಾಗ ಒಬ್ಬರು ನಮ್ಮನ್ನ ಬನ್ನಿ ಬನ್ನಿ ನಮ್ಮ ಮನೆಗೆ ಊಟಕ್ಕೆ ಅಲ್ಲ ಮಾಡಿದಕ್ಕಲ್ಲ ಅಂದ್ರೆ ಅವರ ಅಭ್ಯಾಸಕ್ಕೆ ನಾ ಹೇಳು, ನಾವ 8 ಜನ ಎಲ್ಲ ಸೇರಿ, ಅವರ ಮನೆಯವರು ಒಂದು 5 ಜನ ಇದ್ದಾರೆ, 13 ಜನ 8 5 13 13 ಜನ ಇದ್ದೀವಿ, 3 ಜನಕ್ಕೂ ಆಗಲ್ಲ ಅಷ್ಟನ್ನ, ಚಿಕ್ಕ ಬಟ್ಲಲ್ಲಿ ಸಾರು ಚಿಕ್ಕ ಬಟ್ಲಲ್ಲಿ ತೋವೆ
ಎಲ್ಲ ತಂದಿಟ್ರು. ಎಲ್ಲರೂ ಹಸಿವೆಯಲ್ಲಿದ್ದಾರೆ. ಎರಡು ದಿವಸ ಆಯ್ತು ಊಟ ಮಾಡಿ, ಏನು ಮಾಡಬೇಕು ಪರಿಸ್ಥಿತಿ? ಮತ್ತೆ ಆದರ ಕಮ್ಮಿ ಇಲ್ಲ, ಅಭಿಮಾನ ಕಮ್ಮಿ ಇಲ್ಲ, ಬೇಕಂತೆ ಮಾಡಲಿಲ್ಲ, ಎಲ್ಲಿ ತಿಂದ್ಬಿಡ್ತಾರೋ ಅಂತ ಕಮ್ಮಿ ಮಾಡಲಿಲ್ಲ. ಅವರ ಅಭ್ಯಾಸವೇ ಅಷ್ಟು. ಅವರಿಗೆ ದಿನಾಗೂ ಒಂದ್ ಸೌಟು ಅರ್ಧ ಸೌಟು ಹುಳಿ ಹಾಕೊಂಡು ಚೂರು ತಿಂದು, ಯಾಕೆ ಬೆಳಿಗ್ಗೆ ಫಲಾರ ಮಾಡಿಬಿಡ್ತಾರೆ, ಬೆಳಿಗ್ಗೆದ್ ಕೂಡ ಫಲಾರ ಮಾಡಿಬಿಡ್ತಾರೆ. ಅರ್ಧ ಊಟ ಎಲ್ಲ ಹಸಿ ಹೋಗಿರುತ್ತೆ, ಮಧ್ಯಾಹ್ನ ಕಾಲಕ್ಕೆ ಅಡಿಗೆ ಹಾಕಿರುತ್ತೆ, ಚೂರು 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 ಹಾಕೊಂಡು ತಿಂದ ಅಭ್ಯಾಸ. ಮಠದಲ್ಲಿ ಊಟ ನೋಡ್ಬಿಟ್ಟು ಅವ್ರು ಹಾಟ್ ಫೇಲ್ ಆಗ್ಬಿಡುತ್ತೆ ಅವ್ರಿಗೆ ಅಲ್ಲ, ಈ ತರ ಮಾಡ್ತಾರ ರಾಕ್ಷಸರ ತರ ಅಂತ ಅವರಿಗೆ. ಸರ್ ಏನ್ ಮಾಡ್ಬೇಕು? ಹಾಕೆ ಹೇಳ್ತಾ ಇದ್ದಾರಲ್ಲಿ, ಇವತ್ತು ತುಂಬಾ ಅಡಿಗೆ ಮಾಡಿದ್ದೀನಿ ನಿಮ್ಗೋಸ್ಕರ, ಮಾಡ್ಬೇಕು. ಎಲ್ಲರೂ ನೋಡ್ತಾ ಇದ್ದಾರೆ, ಹಾಗೆ ನಾ ಹುಡುಗರು ಹಾಗೆ ನೋಡ್ತಾ ಇದ್ದೀನಿ, ಏನಪ್ಪ ಇದು ಹಿಂಗ್ ಮಾಡಿದ್ರಲ್ಲ ಅಂತೇಳಿ. ಏನ್ ಮಾಡೋದು ಗೊತ್ತಿಲ್ಲ. ಅದಕ್ಕೆ ನಮ್ಮ ಅಪ್ಪ ಅವಾಗೆ ಕಣ್ಣಿಂದನೆ ಸಿಗ್ನಲ್ ಕೊಟ್ಬಿಟ್ರು, ಸಾಕು ಅಂತ. ಅರ್ಥ ಆಯ್ತು ನಮ್ಗೆ. ಅದು ನೋಡಿ, ಅದು ಟೆಕ್ನಿಕ್ ಬಹಳ ಚೆನ್ನಾಗಿರುತ್ತೆ. ಆ ಬಡಿಸೋದ್ರಲ್ಲೂ ಕೂಡ ಅನ್ನ ತೆಗೆಯೋದು ಒಳಕ್ಕೆ ಸೌಟ್ ಹಾಕಿ ತೆಗೆದ್ರೆ ದೊಡ್ಡ ಕರಣೆ ಬರುತ್ತೆ, ಹಾಕಿ ತೆಗಿಯಲ್ಲ. ದೋಸೆ ತರ ಹೀಗೆ ತೆಗಿಬೇಕಲ್ಲ, ನಿಮ್ಗೆ ಗೊತ್ತಿಲ್ಲ ಹೇಳ್ಕೊಡ್ತಾ ಇದ್ದೀನಿ, ಬಡಿಸೋ ರೀತಿ ಹೇಳ್ಕೊಡ್. ಅದು ಥೀಕ್ ತೆಗಿಬೇಕು, ಸ್ಲೈಟ್ ತಳ್ಳನ್ ದೋಸೆ ತರ ಬರುತ್ತೆ, ಅದನ್ನ ತಟ್ಟೆಯಲ್ಲಿ ಹಾಕೊಂಡು ಅದು ಹಾಗೆ ತಳ್ಳಬಾರದು, ಅದನ್ನ ನಾಲ್ಕು ಭಾಗ ಮಾಡಬೇಕು. ನಾಲ್ಕು ಭಾಗ ಮಾಡಿ ಒಂದು ಭಾಗ ಚೂರು ಹಾಕಿ ನಮ್ಮ ಮುಖ ನೋಡ್ಬೇಕು, ಇನ್ನೊಂದು ಹಾಕ್ಲಾ ಅಂತ ಅದನ್ನು ಹಾಕ್ಬೇಕು. ಇನ್ನೊಂದು ಹಾಕ್ಲಿ ನೋಡಕ್ಕೆ ಅವ್ರ ಅರ್ಥ ಆಗತ್ತೆ, ಸಾಕು ಅಂದ್ಬಿಡ್ತಾರೆ, ಅದನ್ನ ಇನ್ನೊಬ್ರಿಗೆ ಹಾಕ್ಬೇಕು. ಹಾಗೆ ಹಾಗೆ ಎಲ್ಲರೂ ಕೂಡ ನಮ್ಗೆ ಬೇಡ ನಮ್ಗೆ ಬೇಡ ಅಂತ ಇದ್ದಾರೆ. ಕೊನೆಗೆ ನಾವು ಊಟ ಮಾಡಿ ಅವರು ಊಟ ಮಾಡಿ ಚೆಲ್ಲಿದ್ದು ಆಯ್ತು. ಕೊನೆಗೆ ನೋಡ್ರಿ, ನಾವು ಯಾವಾಗೂ ಚೆಲ್ಲಲ್ಲ, ಇವತ್ತು ನೋಡಿ ನೀವು ಊಟನೇ ಮಾಡಲಿಲ್ಲ, ಎಲ್ಲ ನೋಡಿ ಹೊರ ಹಾಕ್ಬಿಡ್ತಾ ಇದ್ವಿ. ಒಳ್ಳೇದಮ್ಮ ಆಯ್ತು. ಮತ್ತೆ ಇಳ್ಕೊಂಡು ಕಡೆಗೆ ಬಂದು ಅವಾಗಿಂದ ಅವಾಗ ರಾತ್ರಿ 9:30 ಆಗಿತ್ತು, ಎಲ್ಲಾದ್ರೂ ಅಂಗಡಿ ತೆಗೆದಿದ್ದಾರ ಅಂತ ಅವಾಗ ನೋಡಿ, ಯಾಕೆ ಬೇರೆ ಊರಿಂದ ಬಂದಿದ್ದು ಆನ್ ದಿ ಸ್ಪಾಟ್, ಯಾವ ಪದಾರ್ಥ ಇಲ್ಲ ಅಂತ ಕಾಲಕ್ಕೆ ಅಲ್ಲಿಗೆ ಹೋಗಿ ಯಾವುದೋ ಅಂಗಡಿ ತೆಗೆದಿದ್ರೆ ಅವಲಕ್ಕಿ ಚೂರು ಖಾರದ ಪಡಿ ಉಪ್ಪು ಎಣ್ಣೆ ಎಲ್ಲ ತಂದು ಕಲ್ಸ್ಕೊಡಕ್ ಪಾತ್ರೆ ಇಲ್ಲ, ಎಲ್ಲಾ ಪಾತ್ರೆ ಪಡೆಗೂ ಆ ತೆಲಂಗಾಣದ ಕೂತ್ಕೊಂಡಿದೆ, ನಮ್ಮ ಜೀವ ಬಚಾವ್ ಮಾಡಿ ಕಳಿಸಿದ್ದು. ಅವಾಗ ಅವಾಗ ಅಲ್ಲೇ ಒಂದು ಪತ್ರಾವಳಿಯಲ್ಲಿ ತಗೊಂಡು ಅದರಲ್ಲಿ ಕಲಸಿ ಎಲ್ಲಾರು ತಿಂದು ಅಪ್ಪ ಜೀವ ಬದುಕ್ತು ಅಂತ. ಇಲ್ಲಿ ನಾನು ಕಾಮೆಂಟ್ ಮಾಡೋದಲ್ಲ, ಅಲ್ಲಿ ಅವರು ಬೇಕಂತೆ ಮಾಡಲಿಲ್ಲ, ಇವರು ಕಡಿಮೆ ಊಟಕ್ಕೆ ಹಾಕ್ಬೇಕು ಅಂತ ಮಾಡಲಿಲ್ಲ, ಅವರ ಅಭ್ಯಾಸವೇ ಅಷ್ಟು ಪಾಪ. ಆ ಇಷ್ಟೇ ಬಟ್ಲುಗಳಲ್ಲಿ ಮಾಡಿ ಅಭ್ಯಾಸ ಆಚೆವ್ರ ಮುಂದೆ ಬಹಳ ಇದಾಗ್ಬಿಡುತ್ತೆ, ಅವರಿಗೆ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶ ಇಲ್ಲ, ಬಹಳ ಒಳ್ಳೆಯವರು ಮತ್ತು ಆ ಅಭ್ಯಾಸ ಹಿಡಿದೆ. ಅಂಥವರಿಗೆ ಮಾನಸ ಪೂಜಾ ಮಾಡುವಂದು ದೇವರ ಮುಂದೆ ಚಿಕ್ಕ ಬಟ್ಲಲ್ಲೇ ಇಡ್ತಾರೆ, ಅಭ್ಯಾಸವೇ ಅದು. ದೊಡ್ಡ ಬಟ್ಟಲ್ ಕಲ್ಪನೆ ಮಾಡಲಿಕ್ಕೆ ಮನಸ್ಸು ಬರಲ್ಲ, ಇಷ್ಟಾಗಿ ವೇಸ್ಟ್ ಮಾಡ್ಬೇಕು ದೇವರ ಮುಂದೆ ಇಟ್ಟು ಅಂತ ಅಲ್ಲಿ ಕೂತ್ಬಿಡುತ್ತೆ ಅಲ್ವಾ. ಅದಕ್ಕೆ ನಾವು ತಿನ್ನೋದು ಹೇಗಾದ್ರೂ ಇರಲಿ, ಇನ್ನೊಬ್ಬರು ಬಂದಾಗ ಅವರಿಗೆ ತಕ್ಕಂತೆ ಅಡಿಗೆ ಮಾಡಬೇಕು. ಯಾವಾಗಾದ್ರೂ ದೇವರ ನೈವೇದ್ಯಕ್ಕಿಟ್ರೆ ತಟ್ಟೆ ತುಂಬ ಇಡಬೇಕಂತೆ, ತಟ್ಟೆ ತುಂಬ ಇಡಬೇಕು. ಏನೇ ಪದಾರ್ಥ ಇಟ್ಟರು ಕೂಡ ಲೆಕ್ಕ ಮಾಡಿ ಇಡಬಾರ್ದು. ದೇವರ ಹತ್ರ ಕಡುವು ನೈವೇದ್ಯ ತಟ್ಟೆ ಇಡ್ತೀರ ತುಂಬ ಇಡಿ, ಒಂದು ವರಿ ಮೂರು ಮುಕ್ಕಾಲು ಹಾಗಿಡಬಾರ್ದು. ಏನೇ ಇರಲಿ ತಟ್ಟೆ ತುಂಬ, ಏನೇ ಅದು ಗೋಡಂಬಿ ಇಡ್ತೀರಾ ದ್ರಾಕ್ಷಿ ಇಡ್ತೀರಾ ಏನೇ ಇಡ್ತೀರಾ ಚೆನ್ನಾಗಿಟ್ಟು ಕೊಟ್ರೆ ಸ್ವಾಮಿ ಸುರಿ ಮಾಡಿ ಕೊಡ್ತಾರೆ. ನಮ್ಗೇನಿರುತ್ತೆ ಎಲ್ಲ ಇದ್ಬಿಟ್ರೆ ಅದು ವೇಸ್ಟ್ ಆಗ್ಬಿಟ್ರೆ, ಅದು ಮತ್ತೆ ಯಾರು ಕೊಡದಂಗಿದೆ ಉಳಿದೋಗ್ಬಿಟ್ರೆ ಅದು ವೇಸ್ಟ್ ಆಗತ್ತಲ್ಲ. ಆಮ ತಲೆ ಕೂತ್ರೆ ವೇಸ್ಟ್ ಆಗಲ್ಲ, ದೇವರ ಕರುಣಾದೃಷ್ಟಿ ಬರುತ್ತಲ್ಲ, ಪದಾರ್ಥ ವೇಸ್ಟ್ ಆಗಲ್ಲ. ಕೊಟ್ರ ನಾಲ್ಕು ಜನ ಹತ್ತು ಹಬ್ಬ ಹಾಕೊಂತಾರೆ ಅಷ್ಟೇ ಅಲ್ವಾ, ಒಂದು ಕೊಡೋದು ಹತ್ತು ಹಾಕೊಂತಾರೆ, ಭಗವಂತನ ಕರುಣೆ ಬರುತ್ತೆ. ಅದಕ್ಕೆ ದೇವರ ಮುಂದೆ ನೈವೇದ್ಯ ಹೇಗಿಡಬೇಕು ಅಂದ್ರೆ ಪಾತ್ರ ಪೂರ್ಣ ಘೃತಂ ಚತೇಸ್ತು ಅಂತ ಹೇಳ್ತಾರೆ. ಶಕ್ತಿ ಕೊಟ್ಟಿದ್ರೆ ಎಷ್ಟೆಷ್ಟು ದೇವರು ತುಂಬಾ ಕಲ್ಪನೆ ಮಾಡಿಕೊಡಬೇಕು ಮನಸ್ಸಿನಲ್ಲಿ. ಅದಕ್ಕೆ ಯಾಕೆ ಹೇಳಿದೆ, ಅವರವರ ಸ್ಥಿತಿಗತಿಗೆ ತಕ್ಕಂತೆ ಅವರವರ ಅಭ್ಯಾಸಕ್ಕೆ ತಕ್ಕಂತೆ ಇರಬಹುದು. ದೇವರ ಮುಂದೆ ಚಿಂತನೆ ಮಾಡುವ ಕಾಲಕ್ಕೆ ಪೂರ್ಣವಾಗಿ ಕೊಡುವುದು ಮನಸ್ಸಿಗೆ ಬಂದ್ರೆ ಬಹಳ ಇದು. ಮನಸ್ಸಿನಲ್ಲಾದರೂ ಪೂರ್ಣವಾಗಿ ಕೊಟ್ರೆ ಹೊರಗು ಭಗವಂತ ಪೂರ್ಣ ಕೊಡ್ತಾನೆ, ಮನಸ್ಸನ್ನು ಬದಲಾವಣೆ ಮಾಡ್ತಾನೆ. ಇನ್ನೊಬ್ಬರಿಗೆ ಪೂರ್ಣವಾಗಿ ಕೊಡಬೇಕು, ಅಪೂರ್ಣವಾಗಿ ಕೊಡಬೇಕು ಅಂತಲ್ಲ ಅವರಿಗೆ. ಅವಾಗ ಏನಾಗುತ್ತೆ, ನಾನೇನೋ ಹೀಗೆ ಮಾಡಿದ್ದೀನಿ, ಅವ್ರ ಹೊಟ್ಟೆಗೆ ಸಾಕಾಗತ್ತಾ ಇಲ್ವಾ ಎಂಬ ಆಲೋಚನೆ ಇದ್ದಿಲ್ಲ ಪಾಪ ಅದು. ಅವರು ನಮ್ಮಂತೆ ಊಟ ಮಾಡುವರು ಅಂತ ಪಾಪ ಅವ್ರು ನೈಸಾಗಿ ಊಟ ಮಾಡ್ತಾರೆ ಅನ್ಕೊಂಡಿದ್ದಕ್ಕೆ ಹಾಗಾಯ್ತು. ಇಲ್ಲ ಇವರು ಬೇರೆಪ್ಪ, ಇವ್ರ ಊಟವೇ ಬೇರೆ ಎಂದು ಗೊತ್ತಾಗಿದ್ರೆ ಅದು ಬೇರೆ ಆಗ್ತಿತ್ತು. ಅದಕ್ಕೆ ನಾವು ಯಾಕಿದ್ ಹೇಳಿದೆ, ಕೆಲವು ಕಡೆ ನೋಡ್ತೀವಿ, ಮಠದಲ್ಲಿ ನೋಡ್ತಾ ಇರ್ತೀವಿ ಬಡಿಸೋ ಕಾಲಕ್ಕೆ, ಅವರಪ್ಪನ ಸೊತ್ತಿದ್ದಾಗ ಏನೋ ಸುರೇ ಹಾಕ್ತಾ ಇದ್ದಾರೆ ಅಲ್ವಾ, ಅನ್ನ ಹಾಕ್ಲಿಕ್ಕೂ ಒತ್ತಾಗ್ತದೆ ಅಲ್ಲ. ಮಠದಲ್ಲಿ ಬೇಕಾದಷ್ಟು ಇರುತ್ತೆ, ಬಡಿಸಲಿಕ್ಕೆ ಬಂದವರು ಯಾಕೆ ಅವರಿಗೆ ತಿನ್ನೋ ಯೋಗ್ಯತೆ ಇಲ್ಲ, ಅವರು ತಿನ್ಬೋದು ಸ್ವಲ್ಪ, ಇನ್ನೊಬ್ಬರು ಕೇಳಿದ್ರು ಇಷ್ಟೇ ಇಷ್ಟೇ ಅನ್ನ ಹಾಕ್ತಾರೆ, ಇನ್ನೊಂದ್ಸಲ ಕೇಳಿದ್ರು ಇಷ್ಟೇ ಹಾಕ್ತಾರೆ, ಏನಿನ್ನ ಹೋಗಪ್ಪ ಅನ್ಬೇಕು ಆ ತರ ಮಾಡ್ತಾ ಇರ್ತಾರೆ ಅಲ್ವಾ. ಇನ್ನೊಂದಿರುತ್ತೆ, ಗುರುಗೋವಿಂದ ವಿಠಲಾಸರ ಹತ್ರಿಗೆ ಒಬ್ಬ ಹುಡುಗ ಬಂದಂತೆ, ನಂಗೆ ನಾನು ಉದ್ಯೋಗ ಮಾಡ್ತಾ ಇದ್ದೀನಿ, ಹೆಚ್ಚು ಸಾಧನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಏನು ಓದ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ, ನಾನು ಉದ್ಧಾರ ಆಗ್ಲಿಕ್ಕೆ ಏನಾದ್ರೂ ಸುಲಭವಾದ ಉಪಾಯ ಹೇಳ್ಕೊಡಿ. ಅವ್ರು ಸ್ವಲ್ಪ ಹೊತ್ತು ನೋಡಿ, ಇಷ್ಟು ಮಾಡ್ತೀಯ, ಎಲ್ಲೆಲ್ಲಿ ಸಮಾರಾಧನೆಗಳಾಗುತ್ತೆ ಹೋಗು, ಕೂತವರಿಗೆ ಬಡಿಸ್ಲಿಕ್ಕೆ ಹೋಗು, ಹೊಟ್ಟೆ ತುಂಬ ಬಡಿಸಿ ಬಾ, ಜುಗ್ಗತನ ಮಾಡ್ಬೇಡಪ್ಪ, ಯಾರ್ದೋ ಸೊತ್ತು ಮಾಡಿರ್ತಾರೆ, ಬಡಿಸೋ ಕಾಲಕ್ಕೆ ಕೈ ಚಿಕ್ಕದು ಮಾಡಿ ಬಡಿಸ್ಬೇಡ, ಹೊಟ್ಟೆ ತುಂಬ ಬಡಿಸಿ ಬಾ, ಚಲಿದ್ರು ಅಡ್ಡಿಲ್ಲ ಬಡಿಸು. ಆಯ್ತು ಸ್ವಾಮಿ. ಒಂದು ವರ್ಷಕ್ಕೆ ಆ ಹುಡುಗ ಉದ್ಯೋಗ ಇದ್ದಿಲ್ಲ, ಎಲ್ಲ ಒಂದು ಚೆನ್ನಾಗ ಯಾಕದು ಅಂದ್ರೆ ಅಲಂಕಾರ ಪಂಕ್ತಿಯಲ್ಲೂ ಎಲ್ಲ ಕಡೆ ನೋಡ್ತಾ ಇರ್ತೀವಿ, ಬ್ರಾಹ್ಮಣರಿಗೆ ಅವ್ರಿಗೆ ಬೇಕಾದಷ್ಟು ಹೊಟ್ಟೆ ತುಂಬಾ ಬಡಿಸ್ತಾ ಬಂದ್ರೆ ಯಾರೇ ಅದು ಚಿಕ್ಕ ಕೂಸೆ ಆಗಿರ್ಲಿ ಅದು ಹೊಟ್ಟೆ ತುಂಬಾ ಬಡಿಸಿದ್ರೆ ಹಾ ಅಂತ ಸಾಕು, ದೇವರ ಮೆಚ್ಚುತ್ತಾರೆ. ಆ ಜುಗ್ಗತನ ಒಳಗೆ ಕೂತಿರುತ್ತೆ, ಅವನೇ ಶಕಟಾಸುರ ಕೂತಿರ್ತಾನೆ, ಇನ್ನೊಬ್ರು ಕೊಡ್ಲಿಕ್ಕೆ ಕೈ ಹಿಂದೆ 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 ಹೋಗ್ತಾ ಇರತ್ತೆ ನಮ್ಗೆ, ದರಿದ್ರ ಕೂತಿರತ್ತವರು ಅದಾಗಬಾರ್ದಂತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಯಾಕೆ ಸಂದರ್ಭ ಬಂದಾಗ ನಾವು ಹೇಳಿಬಿಟ್ರೆ ಯಾರಲ್ಲಾದ್ರೂ ಈ ದೆವ್ವ ಕೂತಿದ್ರೆ ಹೋಗ್ಬಿಡುತ್ತೆ ಅಲ್ವಾ. ಯಾರಾದ್ರೂ ಆ ದೆವ್ವ ಕೂತಿದ್ರೆ ಅಂದ್ರೆ ಅವರೇ ಬೇಕಂತಲ್ಲ, ಅವ್ರು ತಿಂಬಲ್ಲ ಇನ್ನೊಬ್ರಿಗೆ ಇಷ್ಟ ಯಾಕೆ ಅಂತ ಅಷ್ಟೇ ಹಾಕೊಂಡು ಹೋಗ್ತಾರಲ್ಲ, ಅದು ಪರಿವರ್ತನೆ ಆದ್ರೆ ಇನ್ನೊಬ್ಬರ ಹೊಟ್ಟೆಗೆ ತಕ್ಕಂತೆ ಬಡಿಸಬೇಕು ಅಂತ ಅವರು ಸಾಕು ಅಂತ ಸಂತೋಷದಿಂದ ಅವರು ಅಡ್ಡ ಬಿಡಬೇಕು, ಆ ಥರ ಬಡಿಸಬೇಕು. ನಾ ಹುಡುಗರಾಗ ಹೋದ ಕಾಲಕ್ಕೆ ನಾವು ಬಡಿಸ್ಲಿಕ್ಕೆ ಹೋಗ್ತಾ ಇದ್ವಿ, ಉತ್ತರ ಮಠದಲ್ಲಿ ಎಲ್ಲ ಕಡೆ ಬಡಿಸ್ಲಿಕ್ಕೆ ಹೋಗ್ತಾ ಇದ್ವಿ, ನಾವು ಬಡಿಸ್ಲಿಕ್ಕೆ ಒಂದು ಅವರು ಕೂತವರು ಹೇಳ್ತಾ ಇದ್ರು, ಮನೆಗೆ ಬಂದು ನಮ್ಮ ಮನಸ್ಸರು ಹೇಳ್ತಾ ಇದ್ರು, ಸೀನಾ ಅಂತ ನನ್ನ ಕರೆಯೋದು, ಶ್ರೀನಿವಾಸಾಚಾರ ಅಲ್ಲ ಇವ್ ಆಚಾರ ಆಗಿದ್ದು ಸೀನಾ ಅಂತ, ಅಲ್ಲಿ ನಿಮ್ ಸೀನಾ ಬಂದ್ರೆ ಸಾಕು, ನಾವು ಮತ್ತೆ ಅನ್ನ ಕೇಳಬೇಕಾಗಿಲ್ಲ, ಮೊದಲನೇ ಸಲ ಬಡಿಸಿದ ಅನ್ನ ಮಜ್ಜಿಗೆವರೆಗೂ ಆಗೋಗ್ಬಿಡುತ್ತೆ ನಮಗೆ, ಮತ್ತೆ ಅನ್ನ ಕೇಳಬೇಕಾಗಿಲ್ಲ, ಅನ್ನ ಹಾಕ್ರು ಹಾಕ್ರು ಅಂತಿಲ್ಲೇ ಇಲ್ಲ, ಕೈ ಹಿಡಿದು ಹಾಕಿದ್ರೆ ಇನ್ನು ಅವರು ಹೇಳೋ ಪರ್ಯಂತ ಆಗ್ಬೇಕು, ಏನೇ ಹಾಕಿದ್ರೆ ಹಾಗೆ ಹಾಕ್ಬೇಕು, ಅದು ತೃಪ್ತಿ ಇರುತ್ತದು, ಹಾಕೋ ಕಾರಕ್ಕೂ ತೃಪ್ತಿ ಹಾಕಿದ್ರೆ ತಿನ್ನೋ ಕಾರಕ್ಕೆ ಹಾಕೋಣ, ಯಾರು ತಿಂಬಲ್ಲ ಗೊತ್ತಾಗ್ಬಿಡುತ್ತೆ ಅಲ್ಲೇ ಅವ್ರಿಗೆ ಹಾಕಲ್ಲ, ಯಾರಿಗೆ ಬೇಕೋ ಅವರಿಗೆ ದಂಡಿ ಬಡಿಸಿದ್ರೆ ನಾವು ಇನ್ನೇನು ಬೇಕಾ, ನಮ್ ಸೊತ್ತಲ್ಲ ಇನ್ನೊಬ್ಬರದ್ದು, ಕೂತವರಿಗೆ ಹೊಟ್ಟೆ ತುಂಬಾ ಹಾಕಿದ್ರೆ ಶೇಡ್ ಆಗ್ಬಿಡುತ್ತೆ. ಸರಿ, ಇನ್ನ ಅನ್ನೋದಕ ಅಭಿಮಾನಿ ಜನರ ಇನ್ನಿತು ನಮಿಸಿ ಆತ್ಮನ್ನ ಅರ್ಚನೆ ಭಿನ್ನಣದಲ್ಲಿ ಮಾಡು ದೃಢತರದಲ್ಲಿ ಬಣ್ಣ ಬಣ್ಣದ ವರ್ಣ ಇದ್ದಂತೆ ಕಲ್ಪಿಸಿ ಬಣ್ಣಿಸುವುದು ಹರಿಯ ಮುಂಭಾಗದಿ ಮುನ್ನ ಮನು ಸನಕಾದಿ ದೇವತೆಗಳು ಅಬ್ಧಿ ಕನ್ಯ ಇದನೆ ಮಾಡಿ ಸುಖಿಸುವರು. ಎಷ್ಟು ಮಾಡಬೇಕು, ನಿನ್ನ ಯೋಗ್ಯತದಷ್ಟು ಮಾಡು, ಮರೆತು ಬಿಡುವುದಲ್ಲ ಮರಿಬೇಡ ಅಂತ ಹೇಳ್ತಾರೆ. ಭಿನ್ನವಾದರೂ ಹರಿಯ ಮೆಚ್ಚಿಸಬೇಕು, ಭಿನ್ನವಾದರು ನೀ ಕೊಡೋವೆಲ್ಲ ದೇವರಿಂದ ಭಿನ್ನ, ದೇವರಿಗದು ಬೇಕಾಗಿಲ್ಲ, ಮತ್ತೆ ಯಾಕೆ ಕೊಡಬೇಕು, ಆ ಕೊಡೋದರಲ್ಲಿ ಆದನ ಇದೆಯಲ್ಲ. ಇವಾಗ ಒಂದು ಪದಾರ್ಥ ಮನಸ್ಸಿನಲ್ಲಿ, ಅದು ಏನೇನು ಪದಾರ್ಥ ನೋಡಿರ್ತೀವೋ ಅದನ್ನು ಮನಸ್ಸಲ್ಲಿ ಕಲ್ಪನೆ ಮಾಡಬೇಕಾದ್ರೆ ಮೂರು ಬೇಕು, ಆಸಕ್ತಿ ಬೇಕು, ಪದಾರ್ಥ ಚೆನ್ನಾಗಿ ನೋಡಿರಬೇಕು, ಆಸಕ್ತಿ ಬೇಕು, ಪೇಷನ್ಸ್ ಬೇಕು. ಎಲ್ಲ ಪದಾರ್ಥ ಕಲ್ಪನೆ ಮಾಡಬೇಕು, ತಟ್ಟೆಗಳು ಕಲ್ಪನೆ ಮಾಡಬೇಕು, ಎಲ್ಲ ಇಡಬೇಕು, ಅಲ್ಲಿ ರಂಗೋಲಿ ಹಾಕಬೇಕು, ಎಲ್ಲ ಇದಕ್ಕೆಲ್ಲ ಪೇಷನ್ಸ್ ಬೇಕು. ಯಾರೇ ಹಾಕ ಇಲ್ಲೂ ಇರಲ್ಲ, ಅಲ್ಲೂ ಮನಸ್ಸಲ್ಲೂ ಇರಲ್ಲ, ಮನಸ್ಸಲ್ಲಿ ಮಾಡ್ಲಿಕ್ಕೂ ಇರಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ ಆ ಥರ ಚೆನ್ನಾಗಿ ಮಾಡಿದರೆ ಆ ಶ್ರದ್ಧೆಯನ್ನ ಭಕ್ತಿಯನ್ನ ದೇವ ಸ್ವೀಕಾರ ಮಾಡುತ್ತಾನೆ. ಅವರು ಎಷ್ಟು ಶ್ರದ್ಧೆಯನ್ನ ಮಾಡಿದ್ದಾರೆ ಅದು ನೋಡುತ್ತಾನೆ ಅಷ್ಟೇ ಹೊರತು ಪದಾರ್ಥಗಳು ಅವನು ಬೇಕಾ ಬೇಕಾಗಿಲ್ಲ. ಅದಕ್ಕೆ ಆತನಿಗೆ ಬೇಡದಿದ್ರೂ ಕೂಡ ನಮಗಾಗಿ ಸ್ವೀಕಾರ ಮಾಡ್ತಾನಂತೆ. ಹೌದೇನೋ ಕೊಡ್ತೀಯಾ ತಗೊಂತಾನೆ, ಬೇಡ ಅವನಿಗೆ ಅದು ತಗೊಂತಾನೆ. ನಿನ್ನ ಯೋಗ್ಯತಾದಷ್ಟು ಮರೆತು ಬಿಡುವುದಲ್ಲ, ಭಿನ್ನವಾದರೂ ಹರಿಯ ಮೆಚ್ಚಿಸಬೇಕು. ಇದು ತುಂಬಾ ಜಾಸ್ತಿ ಆಯ್ತು ಸ್ವಾಮಿ, ಏನೋ ಬಿಂಬ ನಮ್ ಬಿಂಬ ಇನ್ನೊಬ್ಬರು ಕೂಡಿಸಿ ಅವರದೆಲ್ಲ ಇಲ್ಲಿ ಕೂಡಿಸಿ ಇವೆಲ್ಲ ಆದ್ಮೇಲೆ ಆ ಬಿಂಬನಿಗೆಲ್ಲ ಇಷ್ಟೆಲ್ಲ ಅಡಿಗೆ ಮಾಡಿ ಬಡಿಸಿ ಇವೆಲ್ಲ ಬಹಳ ಟೀಡಿಯಸ್ ಪ್ರಾಸೆಸ್ ಅಲ್ವಾ. ಅದಲ್ಲದೆ ನನ್ನಂತ ಆಚಾರ ಹತ್ರ ಬಂದು ನೀವು ಹೇಳ್ತೀರಾ, ಯಾರತ್ರ ಬಂದು ಏನಾಚಾರೆ ಇದೇನೋ ಹೀಗಿದೆ ಎಲ್ಲ ಮಾಡ್ಬೇಕಲ್ಲ, ಅಯ್ಯೋ ರಾಮ ಸಾವಿರಾರು ಜನ್ಮ ಕರ್ಮಾನುಷ್ಠಾನ ಮಾಡಬೇಕು, ಆದ್ಮೇಲೆ ಅಧ್ಯಯನಗಳಾಗಬೇಕು, ಆದ್ಮೇಲೆ ನಿಶ್ಚಯ ಆಗ್ಬೇಕು, ಆದಮೇಲೆ ಆ ಜ್ಞಾನದಿಂದ ನೀವು ಯೋಗ ಈ ಚಿಂತನೆ ಮಾಡ್ಬೇಕು. ಇವಾಗಿದ್ದ ಏನ್ ಮಾಡ್ತೀರ ಹಿಡ್ಕೊಂಡು ಬೇಡ ಅಂದ್ಬಿಡ್ತೀವಿ ನಾವು ಅಲ್ವಾ, ಮೊದಲಿಗೆ ಬಾಯಿ ಮಣ್ಣಾಗುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಎಲ್ಲರೂ ಮಾಡಲೇಬೇಕು ಅಂತ ವಿಜಯರಾಜ್ ಹೇಳ್ತಾ ಇದ್ದಾರೆ. ಅನ್ಯಥಾ ಉಪಾಯವು ಮತ್ತೊಂದು ಇಲ್ಲ. ಪ್ರಸನ್ನನಾಗುವ ಹರಿ ಒಳಗೆ ಪೊಳಿದು, ಇದರಿಂದ ಪ್ರಸನ್ನನಾಗ್ತಾನೆ ಭಗವಂತ. ಉನ್ನತವಾಗಿ ಮಾಣಿಕ ಕನಕ ಕೋಟಿ ಕನ್ಯಾದಾನ ವಸ್ತ್ರ ಅಗ್ರಹಾರ, ಅಗ್ರಹಾರಗಳ ಗ್ರಹಾರಗಳಿಗೆ ದಾನ ಮಾಡಿದ ಫಲ ಅಂತ ಹೇಳ್ತಿದ್ದಾರೆ. ಉನ್ನತವಾಗಿ, ಉನ್ನತ ಅಂದ್ರೆ ಎಷ್ಟು? ಹಾಗಲ್ಲ, ಹಿಂದಿನ ಕಾಲಕ್ಕೆ ಹೇಗಿರ್ತಾ ಇದ್ರು ಅಂದ್ರೆ ದಾನ ಮಾಡಬೇಕು. ಮಾಣಿಕ್ಯ ರತ್ನಗಳು ಮುತ್ತುಗಳು ಬಂಗಾರದ ಕಾಸುಗಳು ರಾಶಿ ಎಷ್ಟು ಕೊಡಬೇಕು ಅಂದ್ರೆ ಆನೆ ಮೇಲೆ ಆ ವ್ಯಕ್ತಿಯನ್ನು ಕೂಡಿಸ್ಬೇಕಂತೆ. ಆನೆಯ ಮೇಲೆ ನಿಲ್ಲುತ್ತಾನೆ ಅವನು, ನಿಂತು ನಾಣ್ಯವನ್ನ ಎಸಿತಾನೆ. ಅವನು ಎಷ್ಟು ಶಕ್ತಿ ಇದೆ ಅಷ್ಟು ಎಸಿತಾನೆ, ಅಷ್ಟೆತ್ತರ ರಾಶಿ ಕೊಡ್ಬೇಕಂತೆ. ಇದು ಉನ್ನತ ಅಂತ. ಅದೇ ರಾಮಚಂದ್ರದೇವರು ಮಾಡ್ತಾರೆ, ಎಲ್ಲಾ ದಾನ ಮಾಡಿದ್ಮೇಲೆ ಆಕಳೊಂದೆಲ್ಲ ರಾಶಿ ಇರುತ್ತೆ. ಬ್ರಾಹ್ಮಣ ಬರ್ತಾನೆ ಮುದುಕ, ಸೊಂಟ ಬಗ್ಗಿರುತ್ತೆ. ಹಾಗೆ ರಾಮದೇವರು ಬಂದು ಕೋಲಿಟ್ಟು ಇದು ಎಸಿ ಎಷ್ಟು ಆದ್ರೆ ಅಷ್ಟು ಕೊಡ್ತೀನಿ ಹೀಗೆ ನೋಡ್ಬಿಟ್ಟು ಎಸಿದ್ರೆ ಸರಯು ತೀರದವರೆಗೂ ಬಂದ್ಬಿಡ್ತಾನೆ. ರಾಮದೇವರು ಮೆಚ್ಚಿಕೊಂಡು ಬಹಳ ಬ್ರಾಹ್ಮಣ ಒಳ್ಳೆ ಶಕ್ತಿ ಇದೆ ಅಂತ ಎಲ್ಲ ಆಕಳ ಕೊಟ್ಟು ಕಳಿಸಿದ್ರಂತೆ. ಅದು ಅಂದ್ರೆ ಎಷ್ಟು, ಒಂದು ಆಕಳ ಕೊಡಬಹುದಾಗಿತ್ತು ರಾಮಚಂದ್ರ, ಹತ್ತು ಕೊಡಬಹುದಾಗಿತ್ತು, ಎಷ್ಟು ಕೊಡಬೇಕು ಅಂತ ನಿರ್ಣಯ ಆಚರಣೆ ಮಾಡಬಹುದಾಗಿತ್ತು. ಇಲ್ಲ, ಆ ಬ್ರಾಹ್ಮಣರ ಮನಸ್ಸು ತಣಿಯುವ ಕೊಟ್ಟು ಕಳಿಸ್ತಾರೆ ಸ್ವಾಮಿ. ಉನ್ನತವಾಗಿ ಮಾಣಿಕ ಕನಕ ಕೋಟಿ ಕನ್ಯಾದಾನ, ಬರೇ ಕನ್ಯಾದಾನ ಅಲ್ಲ, ಬಂಗಾರ ಸಾಲಂಕೃತ ಕನ್ಯಾದಾನ. ಎಲ್ಲ ಬಂಗಾರದ ವಸ್ತ್ರ, ಬಂಗಾರದ್ದೇ ಎಲ್ಲ ಮನೆಯಲ್ಲಿರಬೇಕು ಅಂತ ವಸ್ತ್ರದಾನ. ಏನು ಅನೇಕ ಬ್ರಾಹ್ಮಣರಿಗೆ ಊಟ ಎಲ್ಲ ಖರ್ಚೆಲ್ಲ ಇನ್ಕ್ಲೂಡೆಡ್ ಅಲ್ವಾ. ಕನ್ಯಾದಾನ ಬರೀ ಹುಡುಗಿ ಕರೆದು ಕೊಟ್ಟು ಹೋಗೋದಲ್ಲ, ಅಷ್ಟೆಲ್ಲ ಮಾಡ್ಬೇಕು ಅರೇಂಜ್ಮೆಂಟ್ ಮಾಡ್ತಾ ಇದ್ರಲ್ಲ ಗೊತ್ತಾಗತ್ತೆ. ಏನು ಒಬ್ರು ಕೇಳಿದೆ ನಾನು, ಅವರ ಹುಡುಗಿ ಇದ್ದಾಳೆ ಪಾಪ ಮದುವೆಗೆ ರೆಡಿ ಮಾಡ್ಕೊಂತ ಇದ್ವಿ, ನನ್ನ ತಲೆಯಲ್ಲಿ ಎಷ್ಟು ಮಹಾ ಒಂದು 5 ಲಕ್ಷ ಆಗುತ್ತಾ ನಿಮ್ಗೆ ಎಲ್ಲ ಸೇರಿ ಅಂತ ಕೇಳಿದೆ. ಅವರಂದ್ರು ಇಲ್ಲಿ ಆಚಾರ್ಯ ನಿಮ್ ಕಾಲದಲ್ಲಿ ಯಾವಾಗಿನ ಕಾಲದಲ್ಲೇ ಇದ್ದೀರಾ, ನಾವು 20ಕ್ಕೆ ರೆಡಿ ಆಗ್ತಾ ಇದೀವಿ, 20 ಲಕ್ಷ ಇದ್ರೆ ಹೊರತು ಆಗಲ್ಲ ಈಗಿನ ಕಾಲದಲ್ಲಿ ಬೆಂಗಳೂರಲ್ಲಿ, ಅದರಲ್ಲೂ ಮಿನಿಮಮ್ 20ಕ್ಕೆ ಹೋಗ್ತಾ ಇದೀವಿ. ಯಾಕೆ ಆ ಉಡುಗೊರೆಗಳಿಗೆ ಎಲ್ಲ ಹೋಗ್ಬಿಡುತ್ತ ಆಚಾರ್ಯ, ಮತ್ತೆ ಏನ್ ಮಾಡುದು ಹಣ ಬಾರಿ ತೆಗೆದ 20 ಅಂತ ನಂಗೆ ಗೊತ್ತಿಲ್ಲ ಅಂತಹದ್ದು. ಅಷ್ಟು ಕೋಟಿ ಕನ್ಯಾದಾನ ಮಾಡಿದ ಫಲ ಬತ್ತೇನು, ಚೆಕ್ ಕೊಟ್ಟಂತೆ ಕರೆಕ್ಟ್ ಕೊಡ್ತಾರೆ, ಅದರಲ್ಲಿ ಮತ್ತು ಡಿಲೇ ಇಲ್ಲ, ಚೆಕ್ ಬರೋದು ಬೌನ್ಸ್ ಆಗೋದು ಯಾವ ಇಲ್ಲ, ಅಷ್ಟನ್ನ ಕೊಡ್ತಾರೆ ಪುಣ್ಯ. ಉನ್ನತವಾಗಿ ಮಾಣಿಕ ಕನಕ ಕೋಟಿ ಕನ್ಯಾದಾನ ವಸ್ತ್ರ ಅಗ್ರಹಾರ ಆರಾಮ ಅಶ್ವ ಹಿರಣ್ಯ ಗರ್ಭ ಕ್ಷೇತ್ರ ಕ್ಷೇತ್ರಗಳೇ ಮಿಕ್ಕಾದ ಇವೆಲ್ಲ ದಾನಗಳು. ಅಷ್ಟಲ್ಲದೆ ಸನ್ಯಾಸ ಮೊದಲಾದ ವರ್ಣಾಶ್ರಮ ನಾನಾ ಅರಣ್ಯ ವೇದಾದಿಗಳು ಒಲಿಸಿದರಾಗೆ. ನಾನಾ ಆಶ್ರಮಗಳಿದ್ದು ಎಷ್ಟು ಅನುಷ್ಠಾನ ಮಾಡ್ತೀವೋ ಅಷ್ಟು ಪುಣ್ಯ. ನಾನಾ ಅರಣ್ಯಗಳು ತಿರುಗಿ ವೇದಾದಿಗಳು ಅದು ಅರಣ್ಯಕ ಭಾಗ ಅದೆಲ್ಲ ಒಲಿಸಿದರಾಗೆ ಧನ್ಯ ನಾಗನೋ ಕಾಣೋ ಹೇಳ್ತಾರೆ. ಧನ್ಯ ನಾಗನ ಕಾಣೋ ಹರುಷ ತೀರಿದ ಮೇಲೆ ಇಲ್ಲಿ ಹೇಳ್ತಾರೆ ಬನ್ನ ಬಡಲು ಬೇಕು ವಿಮುಖನಾಗಿ ಘನ್ನ ಘಾತಕವಲ್ಲದೆ ನೆಲೆಯಿಲ್ಲ ಗತಿಯಿಲ್ಲ ಶೂನ್ಯನಾಗುವ ಅವನ ಜ್ಞಾನದಿಂದ. ಅರ್ಥ ಆಗ್ತಾ ಇದೆಯಾ? ಇದನ್ನು ಹೇಳ್ತಾರೆ ಶ್ರೀದಾಸರು. ಇದೆಲ್ಲ ಮಾಡಿದವು ಉನ್ನತವಾದ ಮಾಣಿಕ್ಯ ಕನಕ ಕೋಟಿ ಕನ್ಯಾದಾನ ವಸ್ತ್ರದಾನ ಅಗ್ರಹಾರದಾನ ಆರಾಮ ಅಶ್ವ ಹಿರಣ್ಯಗರ್ಭ ಕ್ಷೇತ್ರ ಮಿಕ್ಕಾದ ಸನ್ಯಾಸ ಮೊದಲಾದ ನಾನಾ ವರ್ಣಾಶ್ರಮ ಧರ್ಮಗಳು ಮಾಡಿದ್ದಾಯಿತು. ಪ್ರೊವೈಡೆಡ್ ಏನದು ಒಳಗೆ ಈ ಚಿಂತನೆಗಳು ಇಲ್ಲ. ಏನು ಒಳಗೆ ಬಿಂಬಮೂರ್ತಿ ಹೀಗಿದ್ದಾನೆ ಅಂತ ಬಿಂಬನ ಚಿಂತನ ಬಿಂಬ ಪೂಜಾ ಅಂತ ಹೇಳಿದ್ರಲ್ಲ ಅದೊಂದು ಮಾಡ್ತಾ ಇಲ್ಲ. ಈ ಎಲ್ಲ ಪುಣ್ಯ ಬಂದಿದೆ ಹೇಳ್ತಾರೆ. ಧನ್ಯನಾಗನು ಕಾಣೋ ಇದೆಲ್ಲ ಪುಣ್ಯದಿಂದ ಏನಾದ್ರೂ ಸ್ವರ್ಗ ತಗೊಂಡು ಹಾಕ್ತಾರೆ ಒಂದು ಕಂಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಸಪ್ಲೈ ಮಾಡ್ತಾರೆ. ಆ ಫ್ಲೈಟ್ ಅಲ್ಲಿ ಹೋದ ಕಾಲಕ್ಕೆ ಕೇಳ್ತಾರೆ ಜಾಕೆಟ್ ಬೇಕಾ ಅದು ಬೇಕಾ ಅಂತ ಕೇಳದಂತೆ ಎಲ್ಲ. ಆ ಮದ್ರಾಸಿಂದ ಬೆಂಗಳೂರು ಬರೋ ಕಾಲಕ್ಕೆ ಶತಾಬ್ದಿ ಎಕ್ಸ್ಪ್ರೆಸ್ ಇರುತ್ತೆ. ಏನು ಕಾರ್ ಯಾವುದು ಕಾರ್ ಚೇರ್ ಕಾರ್ ನಾವು ಪ್ರಾಣ ಹೋಯ್ತು ನಮ್ಗೆ ಅದಕ್ಕೆ ಏನು ಆ ಎಲ್ಲ ಊಟ ಎಲ್ಲ ಸೇರಿಸಿ ಅದಕ್ಕೆ ಕೊಡ್ತಾರಂತೆ ಚಾರ್ಜ್ ಆಗ್ತಾರಂತೆ. ನಾ ಪಕ್ಕದಲ್ಲಿ ಕೂತ್ಕೊಂಡು ಇಬ್ಬರು ಆಚಾರಗಳು ನಮ್ ನಂತರ ಒಬ್ಬನು ಕೂತಿದ್ದಾನೆ ಅವನಿಗೆಲ್ಲ ಸಪ್ಲೈ ಆಗ್ತಮ್ಮು ನಮ್ಮ ಮೂಲಕ ಸಪ್ಲೈ ಆಗ್ತಾರೆ ಕೂತಿದ್ವಿ. ಏನು ಏರಿದ ಕಾಲಕ್ಕಿಂತ ಇಳಿಯೋ ಪರ್ಯಂತ ಬಾಯಿ ಸುಮ್ಮನೆ ಇಲ್ಲ ಯಾರಿಗೂ. ಯಾವುದೋ ಒಂದು ಅಗಿತಾನೆ ಇದ್ದಾರೆ ಮಹಾನುಭಾವರು. ಒಂದಾಗ ಕುಡಿತಾರೆ ಒಂದ ತಿಂತಾರೆ ಕೊನೆಗೆ ಊಟಕ್ಕೆ ಪರಿಸಮಾಪ್ತಿ ಥ್ಯಾಂಕ್ಸ್ ಅಂತ ಹೇಳಿ ಹೋದ್ರೆ ಅವಾಗ ಹಾಯಪ್ಪ ಅಂದ್ಕೊಂಡು ಆ ತರ ಸಪ್ಲೈ ಮಾಡ್ತಾರೆ. ಎಲ್ಲಿ ಸ್ವರ್ಗ ಲೋಕದಲ್ಲಿ ಇನ್ನ ಬೇಕಾದಷ್ಟು ರಾಶಿ ರಾಶಿ ಬಿದ್ದಿರುತ್ತೆ ಹೇಳ್ತಾರೆ. ಹರುಷ ತೀರಿದ ಮೇಲೆ ಸ್ವರ್ಗದಲ್ಲಿ ಬನ್ನ ಬಡಲು ಬೇಕು ವಿಮುಖನಾಗಿ ಅಷ್ಟೇ ಅಲ್ಲ ಘನ್ನ ಘಾತಕವಲ್ಲದೆ ನೆಲೆ ಇಲ್ಲ ಗತಿ ಇಲ್ಲ ಮತ್ತು ಬಂದು ಬೀಳಬೇಕು. ಇದು ಸೆಲ್ಫ್ ಸುಸೈಡ್ ಅಟೆಂಪ್ಟ್ ಅಪ್ಪ ಅಂತ ಹೇಳ್ತಾರೆ. ಘನ್ನ ಘಾತಕವಲ್ಲದೆ ಯಾಕೆ ಏನು ಬೇಕೋ ತಿಳ್ಕೊಳ್ಳಾರದೆ ಏನೋ ಬೇಕು ಅಂತ ತಲೆ ಕತ್ತರಿಸಿಕೊಂಡಂತೆ ಆಯ್ತಲ್ಲ ಮತ್ತು ಬೀಳಬೇಕು. ಅಷ್ಟೇ ಅಲ್ಲ ಮುಂದೆ ಬಂದ ಕಾಲಕ್ಕೆ ಇದೆಲ್ಲ ಮಾಡಿದ ಮೇಲೆ ಪುಣ್ಯ ಬಂದು ಇದೆಲ್ಲ ಅನುಭವಿಸಿ ಬರ್ತಾರಲ್ಲ ಮತ್ತು ಕಳಗೆ ಬಂದ್ರೆ ಮತ್ತೂ ಜನ್ಮದಲ್ಲಿ ಜ್ಞಾನ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾರೆ. ಶೂನ್ಯನಾಗುವ ಅವನ ಜ್ಞಾನದಿಂದ. ಸ್ಥೂಲ ಪುಣ್ಯಗಳನ್ನ ಸಂಪಾದನೆ ಮಾಡಿದ್ರೆ ಹೇಗೆ? ಸೂಕ್ಷ್ಮ ಪುಣ್ಯ ಅಂದ್ರೆ ಯಾವುದು? ಬಿಂಬಕ್ರಿಯಾನುಸಂಧಾನವಾಗಿ ಒಳಗೆ ಬಿಂಬನ ಚಿಂತನೆ ಮಾಡ್ತಾ ಬಂದು ಮಾಡ್ತಾ ಮಾಡಿದ ಕರ್ಮಗಳೆಲ್ಲ ಸೂಕ್ಷ್ಮ ಪುಣ್ಯ ಕೊಡುತ್ತೆ. ಅದು ಸ್ವರ್ಗಕ್ಕೂ ಕರ್ಕೊಂಡು ಹೋಗುತ್ತೆ. ಸ್ವರ್ಗದಲ್ಲೂ ಇವರಿಗೇನು ಸುಖ ಇರುತ್ತೆ ತಾತನಷ್ಟು ಸುಖ ಕೊಡುತ್ತೆ. ಪುಣ್ಯ ಖರ್ಚೇ ಆಗಲ್ಲ ಮತ್ತು ಕೆಳಗೆ ಬರುವಾಗ ಒಳ್ಳೆ ಜ್ಞಾನವಂತನಾಗಿ ಬರ್ತಾರೆ. ಬಟ್ ಅದು ಬೇಕಾ ಇದು ಬೇಕಾ ಅದನ್ನ ಹೇಳ್ತಾರೆ. ಅದಕ್ಕೆ ಇದು ಮಾಡಲೇಬೇಕು ಅನ್ಯಥಾ ಉಪಾಯವು ಮತ್ತೊಂದು ಇಲ್ಲ. ಇದಿಲ್ಲದೆ ನೀವು ಬರೇ ಅದು ಮಾಡ್ತೀನಿ ಇದು ಮಾಡ್ತೀನಿ ಪುಣ್ಯ ಕಾರ್ಯ ಪಾಪ ಕಾರ್ಯ ಅಂದೇನ ಮಾಡ್ಲಿಕ್ಕೆ ಹೋಗ್ತೀರಾ? ಕೃಷ್ಣಾರ್ಪಣ ಅಂದ್ರು. ಮನ್ಯು ವಿನಾಶ ನಮ್ಮ ವಿಜಯ ವಿಠಲ ಕಾರುಣ್ಯ ಮೂರ್ತಿಯ ರೂಪ ಗುಣ ಕ್ರಿಯ ಯೋಚಿಸು. ಏನು ಸಾಧನ ಅಂದ್ರೆ ಆ ಮನ್ಯು ವಿನಾಶ ನಮ್ಮ ಕ್ರೋಧಾದಿಗಳನ್ನು ನಾಶ ಮಾಡಿ ಕಾರುಣ್ಯಮೂರ್ತಿಯಾಗಿರತಕ್ಕಂತಹ ಭಗವಂತ ಶ್ರೀಹರಿಯ ಗುಣರೂಪ ಕ್ರಿಯೆಗಳ ಚಿಂತನೆಯೇ ಸಾಧನ. ಆ ದೇವರ ನಮ್ಮೊಳಗಿರುವ ಬಿಂಬಮೂರ್ತಿ ಅವನ ನಾನಾ ರೂಪಗಳು ದೇವತೆಗಳು ಹೊರಗೆ ಅವರ ವ್ಯಾಪಾರ ಒಳಗೆ ವ್ಯಾಪಾರ ಆ ಬಿಂಬನ ಗುಣ ಕ್ರಿಯಾ ರೂಪಗಳನ್ನು ಚಿಂತನೆ ಮಾಡತಾ ಇರೋದೇ ಕೆಲಸ. ಅದು ಬಿಟ್ಟು ಬೇರೆ ಕೆಲಸ ಇಲ್ಲ. ಅದೇ ಸಾಧನ. ಆ ರೀತಿ ಮಾಡಿದರೆ ಬರುವ ಪುಣ್ಯ ಎಷ್ಟು ಅಂದ್ರೆ ಪರ್ವತದಷ್ಟು ಬರುತ್ತೆ. ಅದರಿಂದ ಅದ್ಭುತವಾದ ಇನ್ನು ಹೇಳ್ತಾರೆ ಸ್ಥೂಲ ಕರ್ಮಗಳು ಮಾಡಿ ಈ ರೀತಿ ಒಳಗೆ ಭಗವಂತ ಏನೇನು ಉಪಕಾರ ಮಾಡುತ್ತಾ ಇದ್ದಾನೆ ಎಂಬುದು ತಿಳ್ಕೊಳ್ಳದೆ ಬರೇ ಒಣ ಪುಣ್ಯ ಮಾಡಿ ಬೆಟ್ಟದಷ್ಟು ಹಾಕೊಂಡ್ರು. ಇಲ್ಲಿ ದೇವರು ಏನೇನು ಉಪಕಾರ ಮಾಡುತ್ತಾ ಇದ್ದಾನೆ ನೆನೆದು ಆನಂದದಿಂದ ಕಣ್ಣಲ್ಲಿ ನೀರು ಹಾಕ್ತಾ ಆನಂದ ಪಡುತ್ತಾ ಆ ಪುಣ್ಯ ಗಳಿಸಿದರೆ ದೇವರನ್ನ ಕರ್ಕೊಂಡು ಬಂದ್ರೆ ಯಾವುದಕ್ಕೆ ನೀನು ಪ್ಲಸ್ ಮಾರ್ಕ್ ಹಾಕ್ತೀಯ ಅಂದರೆ ಈ ಸ್ಥೂಲ ಪುಣ್ಯ 10 ಕೋಟಿ ಪರ್ವತದಷ್ಟು ಇದ್ರೂ ಕೂಡ ಮುಖ ವ್ಯಕ್ತಿ ನೋಡನು ಎಂದಿಗನ್ನ ದೇವರ ಆಚೆ ಚಡೆ ನೋಡಲ್ಲ ಅಂತ ಡಿಸ್ಕಾರ್ಡ್ ಅಂತ ಹಾಕ್ಬಿಡ್ತಾನಂತೆ. ಯಾಕೆ? ಹೌದು, ವಾಯುದಾನ ಮಾಡಿದ್ವಿ, ಅದು ಮಾಡಿದ್ವಿ ಮಾಡಿದ್ವಿ, ಒಳಗೆ ನಾನು ನನ್ನ ಚಿಂತನೆಯೇ ಇಲ್ಲ. ಅದು ನಂಬರ್ಗೆ ಬರೆದ ಹೋದ ಅರ್ಥ ಆಗಲ್ಲ ವಿಷಯ. ಇಷ್ಟ್ರಿ ಯಾರ್ದು ಮನೆ ಕಾರ್ಯ ಅವ್ರ ಕೈಲಾಗ್ತಾ ಇಲ್ಲ, ಕೈಲಾಗ್ತಾ ಇಲ್ಲ. ನೀವೇ ಹೋಗಿ ಎಲ್ಲಾ ಮಾಡಿದ್ರು ನೀವೇ. ಅವರು ಬಂದವರೆಲ್ಲ ಕೂಡ ಅವ್ರನ್ನೇ ನೋಡ್ತಿದ್ದಾರೆ, ಬಹಳ ಚೆನ್ನಾಗಿ ಮಾಡಿದ್ರಿ, ಬಹಳ ಚೆನ್ನಾಗಿ ಮಾಡಿದ್ರಿ, ಬಹಳ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳ್ತಾ ಇದ್ದಾರೆ. ಹೇಳಿದಾಗ ಸುಮ್ಮನೆ ಇಲ್ಲ ಅವರೆಲ್ಲ, ಏನ್ ಮಾಡ್ತಾ ಇದ್ದಾರೆ? ಗಿಫ್ಟ್ ಕೊಟ್ಟು ಹೋಗ್ತಾ ಇದ್ದಾರೆ, ನಾನಾ ಗಿಫ್ಟ್ ಕೊಡ್ತಾ ಇದ್ದಾರೆ. ಪರ್ವತದಷ್ಟು ಗಿಫ್ಟ್ ಬಿದ್ದಿದೆ. ನಿಮ್ಮ ಕುರಿತು ಒಂದು ಮಾತು ಹೇಳಿಲ್ಲ, ಇವರೇ ಎಲ್ಲ ಮಾಡಿಸಿದ್ರಿ ಅಂತ ಹೇಳಿಲ್ಲ. ರಾಶಿ ಪರ್ವತದ ಗಿಫ್ಟ್ ಬಿದ್ದಿದೆ. ಕೊನೆಗೆ ನಿಮ್ಮನ್ನ ಕರೆದು ನೋಡಿಸಿದ್ರು, ನೋಡ್ರಿ ನನಗೆ ಎಷ್ಟು ಗಿಫ್ಟ್ ಬಂತು ನೋಡ್ರಿ. ನೀವೇನಂತೀರ? ಹಳಾಗಿ ಹೋಗಿರುತ್ತೆ. ಇಷ್ಟು ಕಷ್ಟಪಟ್ಟು ದುಡಿದ್ರೆ ಒಂದು ಥ್ಯಾಂಕ್ಸ್ ಇಲ್ಲ, ಏನೂ ಇಲ್ಲ, ನನ್ನ ನೆನದೇ ಇಲ್ಲ. ನಿನಗಾಗಿ ದುಡಿದದ್ದಕ್ಕೆ ನಿನ್ ಬಂದ ಗಿಫ್ಟ್ ತೋರಿಸ್ತೀಯ ನಂಗೆ ಅಂತೇಳಿ ನೀವಾದ ಮುಖ ನೋಡ್ತೀರಾ? ಅದ ಕಡೆಗೆ ಇಲ್ಲ, ಅದೇ ಗಿಫ್ಟ್ ಬಂದಿದೆ, ಎಲ್ಲ ಬಂದಿದೆ. ಆ ವ್ಯಕ್ತಿ ಬಂದವರಿಗೆ ಇನ್ನೇನೇ ಎಲ್ಲ ಮಾಡಿದ್ದು ಅಂದ್ರೆ, ನಾನಿಲ್ರಿ, ನನ್ ಕೈಲಾಗಲ್ಲ, ಅವ್ರು ಇವರೇ ಎಲ್ಲ ನಿಂತು ಮಾಡಿಸಿದ್ದು ಅಂತ ಒಂದು ಮಾತು ಹೇಳಿ ನಂತರ ನಿಮ್ಮನ್ನ ಕರೆದು ನೋಡಪ್ಪ ನಿನ್ನಿಂದ ಆಗಿಷ್ಟು ಬಂತು ಅಂದ್ರೆ ಖುಷಿಯಿಂದ ಇರ್ತೀವಿ. ಹೌದೋ ಅಲ್ವೋ? ಹಾಗೆ ಸ್ವಾಮಿ ನಮ್ ತರ ಅಲ್ಲ. ಅಲ್ಲಿ ಏನ್ ಮಾಡ್ತಾನೆ? ಅವನೇ ಮಾಡಿ ಮಾಡಿಸಿದ್ದು ಎಂಬ ಎಚ್ಚರ ಪೂರ್ವಕ ಎಲ್ಲ ಮಾಡಿ ಗಳಿಸಿದ ಪುಣ್ಯ, ಅದು ಪುಣ್ಯದ ಕಡೆ ನೋಡಲ್ಲ, ನಮ್ಮ ಕಡೆ ಸಂತೋಷವಾಗಿ ನೋಡ್ತಾನೆ. ಅಲ್ಲ, ನಾನು ಮಾಡಿ ಮಾಡಿಸಿದ್ರೆ ಎಂಬ ಎಚ್ಚರ ಬಂತಲ್ಲ ನಿಮ್ಗೆ, ಎಸ್ ದಿಸ್ ಇಸ್ ಸ್ಯಾಂಕ್ಷನ್ ಅಂತ ಹೇಳ್ತಾನೆ. ಇಷ್ಟೂ ಮಾಡೋ ಕಾಲಕ್ಕೆ ಎಲ್ಲ ಮಾಡಿದ್ದಾಯ್ತು, ಕೋಡ್ ಕನ್ಯಾದಾನ ಎಲ್ಲ ಮಾಡಿದ್ದಾಯ್ತು. ಮಾಡೋ ಕಾಲಕ್ಕೆ ಸ್ವಾಮಿ ಮಾಡಿಸ್ತಾ ಇದ್ದಾನೆ, ಬಿಂಬಕ್ರಿಯ ಹೇಗಾಗ್ತಾ ಇದೆ ಎಂಬುದಕ್ಕೂ ಇಲ್ಲ. ಇಲ್ಲಿ ನೋಡಿ, ಫೈನ್ ಟ್ಯೂನಿಂಗ್ ಅಂದ್ರೆ ಬಂದವರಿಗೆ ಹೇಳಿದ್ದಾಯ್ತು. ಏನಂತ? ಇವರೇ ಎಲ್ಲ ಮಾಡಿದ್ದು ಅಂತ ಹೇಳಿದ್ದು ಒಂದಾಯ್ತು. ಆದರೆ ನಿಮ್ಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ನೋಡಿ. ಯಾವಾಗ ಬರುತ್ತೆ ಅಂದ್ರೆ, ಬಂದವರಿಗೆ ಇವರೇ ಮಾಡಿದ್ದು ನೋಡ್ರಿ, ಬೆಳಿಗ್ಗೆಯಿಂದ ಒದ್ದಾಡಿದ್ದಾರೆ, ಅದು ತಂದ್ರು, ಇದು ತಂದ್ರು, ಈಗ ಮಾಡಿದ್ರು, ಆಗ್ ಮಾಡಿದ್ರು, ಹೀಗೆ ಹೀಗೆ ಅಂತ ವರ್ಣನೆ ಮಾಡಿ ಹೇಳಿದ್ರೆ ಅವ್ರು ಹೌದಾ ಅಪ್ಪ ಈಗ ಮಾಡ್ತಾರ, ಅವಾಗ ನಿಮ್ಗಾಗೋ ತೃಪ್ತಿ ಇವರೇ ಮಾಡಿದ್ರು ಅಂತ ಬರುತ್ತಾ? ಬರಲ್ಲ. ಅಂದ್ರೆ ಬಿಂಬಮೂರ್ತಿ ನಮ್ಮೊಳಗೆ ನಿಂತು ಏನೇನು ವ್ಯಾಪಾರ ಮಾಡ್ತಾ ಇದೆ ಅಂತ ತಿಳಿದಾಗ ಮನಸ್ಸು ಕರಗಿದಷ್ಟು ಸುಮ್ಮನೆ ದೇವ್ರು ಮಾಡ್ತಾ ಇದ್ದಾರೆ ಅಂದಾಗಲ್ಲ. ಅದು ಕರಗಿದಾಗ, ಆತನ ಸ್ಮರಣೆ ಮಾಡಿದಾಗ, ಅದನ್ನ ಎಲ್ಲರಿಗೆ ಸ್ವಾಮಿ ಮಾಡಿಸಿದ ಅಂತ ಹೇಳಿಕೊಂಡ್ರೆ ಅವಾಗ ಭಗವಂತನ ಅನುಗ್ರಹ ಇಷ್ಟ ಆಗುತ್ತೆ. ಅದನ್ನ ಹೇಳ್ತಾ ಇದ್ದಾರೆ, ಅದೇ ಇಷ್ಟೊತ್ತು ಹೇಳಿದ್ದು. ಸ್ವಾಮಿ ವಿಮುಖನಾಗಿ ಬಿಡುತ್ತಾನೆ ಅಷ್ಟೇ ಅಲ್ಲ, ನಾವು ಮಾಡಿದ್ದಕ್ಕೆ ಜ್ಞಾನದಿಂದ ಶೂನ್ಯನಾಗುವ ಅಂತ ಹೇಳ್ತಾರೆ. ಪುಣ್ಯವೇನೋ ಬಂತು, ಖರ್ಚಾಗಿ ಹೋಯಿತು, ತಿಪ್ಪೆಯಲ್ಲಿ ಏನೂ ಇಲ್ಲ, ಅವನ ಕರುಣೆ ಬಂದಿಲ್ಲ. ಅದಕ್ಕೆ ಇಲ್ಲಿ ತಾತ್ಪರ್ಯ, ಈ ಕರ್ಮಾನುಷ್ಠಾನ ದಾನಗಳು ಮಾಡಬೇಡಿ ಅಂತಲ್ಲ, ಒಳಗೆ ಭಗವಂತ ಮಾಡುವ ಉಪಕಾರ ಬಿಂಬಕ್ರಿಯಾನುಸಂಧಾನ ಅದು ಇಲ್ಲದೆ ಮಾಡಿದರೆ ಏನಾಗುತ್ತೆ ಎಂಬುದು ಎಷ್ಟು ಚೆನ್ನಾಗಿ ಎಚ್ಚರ ಕೊಡ್ತಾ ಇದ್ದಾರೆ ವಿಜಯರಾಯರು. ಇದನ್ಸಲ್ವ? ಇಷ್ಟು ಕಾಲ 50 60 ಬಂತು ನಮಗೆ, ಈ ದಾನ ಮಾಡಿ ಆ ದಾನ ಮಾಡಿ ಅಂತ ನಮ್ಗೆ ಹೇಳಿ ಹೇಳಿ ಮಾಡಿದ್ರೆ ಅಷ್ಟು ಹೊರತು ಈ ತರ ಚಿಂತನೆಗಳು ಮಾಡಿ ಅಂತ ಅರಣ್ಯಕಾಚಾರ ವಿಜಯರಾಯರು ಹೇಳ್ಕೊಟ್ಟಿದಾರಲ್ಲ, ಇದ್ಯಾಕೆ ನಮ್ಗೆ ಮೊದಲೇ ಕೊಟ್ಟಿಲ್ಲ ವಿಜಯರಾಯರು ಅಂತ ಅನ್ಸ್ಬಿಡುತ್ತಲ್ವಾ? ಕೊಟ್ಟಿದ್ರೆ ಅವಾಗಿಂದ ಮಾಡಿ ಸಾಧನೆ ಇಲ್ಲ, ಈ ತರ ಚಿಂತನೆ ಮಾಡ್ತಾ ಇದ್ವಲ್ಲ. ಹೋಗಿ ಇನ್ನಾದ್ರೂ ಮಾಡೋಣ, ಇನ್ನಾದ್ರೂ ವಿಜಯರಾಯರನ್ನ, ನಮ್ಮ ಅರಣ್ಯಕಾಚಾರರನ್ನ, ದೊಡ್ಡವರನ್ನ, ಎಲ್ಲರೂ ಇದೇ ಹೇಳಿದ್ದಾರೆ. ಕಮ್ಯುನಿಕೇಶನ್ ಗ್ಯಾಪ್ ಬಂದಷ್ಟು ಅದು ಸ್ಮರಣೆ ಮಾಡಿಕೊಂಡ್ರೆ ಅದಕ್ಕೆ ಮನ್ನು ವಿನಾಶ ನಮ್ಮ ವಿಜಯ ವಿಠಲ ಕಾರುಣ್ಯ ಮೂರ್ತಿಯ ರೂಪ ಗುಣ ಕ್ರಿಯ ಯೋಚಿಸು. ಇದೊಂದೇ ಕೆಲಸ ನೋಡಪ್ಪ, ಇದಕ್ಕಾಗೆ ಬಂದಿದ್ ನೀನು, ಬೇರೆ ಕೆಲಸ ಇಟ್ಕೋಬೇಡ, ಇದ್ರು ಚೂರು ಮುಗಿಸಿ ಬಂದು ಕೂತ್ಕೋ ಅಷ್ಟೆ. ಕ್ರಿಕೆಟ್ ಮ್ಯಾಚ್ ಬಂದಿರುತ್ತೆ, 20-20 40-40 ಏನೋ ಇರುತ್ತಲ್ಲ ನೋಡ್ತಾ ಇರ್ತಾರೆ. ಅಂತ ಕಾಲಕ್ಕೆ ಅಪ್ಪ ಅಮ್ಮ ಕೆಲಸ ಆಗ್ಬೇಕು, ಏ ಬಾಪ ಸ್ವಲ್ಪ ತರಬೇಕು, ಬಿಡೋದೇ ಇಲ್ಲ ಅಂತ ಬೈಕೊಂತ ಬರ್ತಾರೆ. ದಿನಾಗ್ಲೂ ಕೆಲಸ ಹೇಳಿದ್ರೆ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ತರ್ತಾರೆ. ಇವತ್ತು ಹಾಗಲ್ಲ, ಮನೆಗೆ ಮ್ಯಾಚ್ ನೋಡಬೇಕು, ಬೇರೆ ಗತಿ ಇಲ್ಲ. ಏನ್ ಮಾಡ್ತಾರೆ, ಬೇಗ ಬೇಗ ಹೋಗಿ ತಂದು ಅಲ್ಲಿ ಬಡದು ಮತ್ತೆ ಕೂತ್ಕೊಂತಾರೆ. ಆ ಗೊಂಬೆ ಇರುತ್ತಲ್ಲ ಸಲಾಜನ್ ಮ್ಯೂಸಿಯಂನಲ್ಲಿ ಇತ್ತು, ಅದು ಬರುತ್ತೆ ಠಂಗ್ ಅಂತ ಹೊಡೆಯುತ್ತೆ, ಮತ್ತೆ ಸರ್ರ ಹೊಡೆಯುತ್ತೆ. ಆ ತರ ಹೋಗ್ತಾ ಇರ್ತಾರೆ. ಯಾಕೆ? ಅಲ್ಲಿ ಇಂಟ್ರೆಸ್ಟ್ ಕೂತಿದೆ. ಹಾಗೆ ನಾವು ಆಗ್ಬೇಕಂತೆ, ನೋಡಿ ಕಲೀರಿ, ಬೇರೆ ಕಡೆ ಯೂಸ್ ಮಾಡಿದನ್ನ. ನಾವು ದೇವರ ಕೆಲಸ, ದೇವರ ಚಿಂತನೆ ಮಾಡೋದು ಮನಸ್ಸಲ್ಲಿ ಇರಬೇಕು, ಬೇರೆ ಕೆಲಸ ಅಂತ ಮಾಡಿ ಮುಗಿಸಿ ದೇವರತ್ತೆ ಬರಬೇಕು ಅಷ್ಟೆ. ತೋರ್ಬೇಡಿ ಆಚೆಯವರಿಗೆ, ಅಪ್ಪ ಇವ್ರು ಬೇಸರದನ್ನು ಮಾಡ್ತಾರೆ ಅಂತ ತೋರ್ಬೇಡಿ, ಬೇಸರ ಪಡಬೇಡಿ. ಅಲ್ಲಿ ಭಗವಂತನ ಕಾಣಿಸಿ ಅಂದ್ರೆ ಅಲ್ಲಿ ಮ್ಯಾಚ್ ನೋಡೋದ್ರಲ್ಲಿ ಆನಂದ, ಪದಾರ್ಥ ತರೋದ್ರಲ್ಲಿ ಆನಂದ ಇಲ್ಲ ಅವರಿಗೆ. ಅಪ್ಪ ಟೈಮ್ ವೇಸ್ಟ್ ಆಯ್ತಲ್ಲ. ಇಲ್ಲಿ ನಮ್ಗೆ ಹಾಗಲ್ಲ, ದೇವರ ಚಿಂತನೆ ಮಾಡ್ಲಿಕ್ಕೆ ಕೂತಾಗ್ಲೂ ಆನಂದ, ಕೆಲಸ ಮಾಡುವಾಗ್ಲೂ ಅವನ ಸ್ಮರಣೆ ಬರುತ್ತೆ, ಅದ್ರನ್ನ ಅಲ್ಲೂ ಆನಂದ ಬರ್ತಾ ಇದೆ. ನಮ್ಗೆ ವೇಸ್ಟ್ ಅಂಬೋದು ಇಲ್ಲೇ ಇಲ್ಲ, ಟೈಮ್ ವೇಸ್ಟ್ ಅಂಬೋದೇ ಇಲ್ಲೇ ಇಲ್ಲ. ಅಂತ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಡ್ತಾ ಇದಾರಲ್ಲ ಇವರಿಗೆ, ಎಷ್ಟು ಜನ ಋಣಪಟ್ಟಿರ್ಬೇಕು ನಾವು. ಶ್ರೀಕೃಷ್ಣ ಅರ್ಪಣ ಮಸ್ತ್.
ಎಲ್ಲದನ್ನೂ ನಾವು ಸಮನ್ವಯ ಮಾಡ್ಕೋಬೋದು, ಅಧಿಕಾರ ಅಧಿಕಾರ ಭೇದ ಅಂತ ಬರ್ತಾ ಅಂದ್ರೆ ಉತ್ತಮರನ್ನು ಸಜ್ಜನರನ್ನು ಮಾತ್ರ ಬಿಂಬವನ್ನು ಕೊಡಿಸ್ತಾ.
ಅದು ಮೊದಲೇ ಸಿದ್ಧ ಅಲ್ಲ, ಸಜ್ಜನರಲ್ಲೇ ಕೊಡಿಸ್ಬೇಕು ಅನ್ನೋ ಸಿದ್ಧ. ಅಧಿಕಾರ ಭೇದ ಅಂತ ಹೇಳಿದ್ರೆ ಅಲ್ಲ, ದೊಡ್ಡವರ ಅಭಿಮಾನಿ ಮೇಲೆ ಕೂಡಿಸ್ಕೊಳ್ಳಿ.